ಚೆಕ್ ಚೆಕ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸ್ಪೆಷಲ್ ಸ್ಪೆಷಲ್ ಏನಂತಾರ,
ವಿಶೇಷ ವ್ಯಾಕರಣ ಸ್ವಲ್ಪ ಲಿಮಿಟೆಡ್ ಆಗಿದೆ. ಓಕೆ, ನಾನು ಮತ್ತೆ ಹರ್ಷ ಈ ಪಾಡ್ಕಾಸ್ಟ್ ಶುರು ಮಾಡಿದಾಗಿಂದ ಒಂದು ಆಲ್ ಕನ್ನಡ ಎಪಿಸೋಡ್ ಮಾಡಬೇಕು ಅಂತ ತುಂಬಾ ಆಶಯ ಮತ್ತೆ ಆಸೆ ಇಟ್ಕೊಂಡಿದ್ವಿ. ನಿರೀಕ್ಷೆ ಇಟ್ಕೊಂಡಿದ್ವಿ. ಬಟ್ ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಿತ್ತು ನಾವು ಕನ್ನಡಿಗರಾಗೇನೆ ನಮ್ಮ ಭಾಷೆ ಫುಲ್ ಕಲ್ತಿಲ್ಲ ನಾವು ಅಂತ. ಆಮೇಲೆ ಆಡು ಭಾಷೆಯಿಂದ
ಉಚ್ಕೊಂಡು ಹೋಗ್ಬಿಡುತ್ತೆ,
ಆಡು ಭಾಷೆ ಒಳಗ ಏನು ಮಿಕ್ಸ್ ಆಗಿ ನಮ್ದು
ಕಲಿಸ್ಕೊಂಡು
ಲಿಮಿಟೆಡ್ ಆಗಿ ರಿಸ್ಟ್ರೈಂಡ್ ಆಗ್ಬಿಡಿದೆ. ಬಟ್ ನಮ್ಗೆ ಯಾವತ್ತು ಆಸೆ ಇತ್ತು ನಮ್ಮ ಲ್ಯಾಂಗ್ವೇಜ್ ಹೆಂಗೆ ಹುಟ್ಕೊಳ್ತು ಮತ್ತೆ ಹೆಂಗೆ ಡೆವಲಪ್ ಆಯ್ತು ಓವರ್ ದಿ ಇಯರ್ಸ್ ಅಂತ.
ಕರೆಕ್ಟ್ ಆಗಿ ಹೇಳಬೇಕಂದ್ರೆ ವಿ ಆರ್ ಪ್ರೌಡ್ ಕನ್ನಡಿಗರ್ಸ್, ಅಂಡ್ ಈ ಆಸೆಯನ್ನು ನೆರವೇರಿಸಲು ನಮಗೆ ತುಂಬ ಖುಷಿ ಆಗ್ತಿದೆ.
ಅಂಡ್ ನಾವು ತುಂಬ ಟ್ರೈ ಮಾಡಿ, ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಪಾಯಿಂಟ್ ಆದಮೇಲೆ ನಾವು ಇಂಗ್ಲೀಷ್ ಪದ ಯೂಸೇ ಮಾಡಲ್ಲ, ಅಷ್ಟು ಟ್ರೈ ಮಾಡ್ತೀವಿ ಕನ್ನಡದಲ್ಲಿ ಮಾತಾಡೋಕ್ಕೆ. ಬಟ್ ಮಿಸ್ ಆದರೆ ಚೂರು ಏನಾದರೂ ಚೂರು ಶಬಸ್ಬಿಡಿ ಅಷ್ಟೆ ಮುಂಚೆ. ಸೊ ನಾವು ತುಂಬ ಸ್ಪೆಷಲ್ ಗೆಸ್ಟ್ನ ಕರೆಸಿದ್ದೀವಿ. ನನ್ನ ಜೂನಿಯರ್ ಅವನು, ಬಟ್ ನಾಲೆಡ್ಜಲ್ಲಿ ಎಸ್ಪೆಷಲಿ ಕನ್ನಡದ ಮೇಲೆ ನನಗೆ ತುಂಬ ಸೀನಿಯರ್, ಅಮಿತ್ ಶರ್ಮಾ ಅಂತ. ಹೇಳಿ ಸರ್, ಮಾತಾಡಿ.
ಭಯಂಕರ ನಾಲೆಡ್ಜ್ ಇಟ್ಕೊಂಡಿರೋ ಬಗ್ಗೆ
ಆಮೇಲೆ ಅವ್ರು ನಮ್ಗೆ ಹೇಳಕ್ ಹೇಳಿದ್ದಾರೆ ಈ ಎಪಿಸೋಡ್ ಅಲ್ಲಿ ನಾವ್ ಏನ್ ಮಾತಾಡ್ತೀವಿ ಅದು ತುಂಬಾ ಬೇಸಿಕ್ ಅಷ್ಟೇ. ಬಟ್ ನಿಮಗೆ ಅದು ತುಂಬಾ ಡೀಟೇಲ್ಸ್ ಅಂತ ಅನ್ಸ್ಬೋದು, ಬಟ್ ತುಂಬಾ ಬೇಸಿಕ್ ಅಷ್ಟೇ. ಬೇಸ್ ಲೈನ್
ಫುಲ್ ಲೈಕ್ ಝೂಮ್ ಅಲ್ಲಿ ನಾಲೆಜ್ ಕೊಟ್ಟರು ನಮ್ಗೆ.
ಹೌದು, ನಾವು ಪ್ರೀ ಡಿಸ್ಕಷನ್ ಮಾಡಿದ್ದು ತುಂಬಾ ಇಷ್ಟ ಆಯ್ತು ನಂಗೆ. ನನಗೆ ಎಷ್ಟೊಂದು ಗೊತ್ತೇ ಇರಲಿಲ್ಲ. ಸೊ ಇನ್ನೂ ತುಂಬಾ ವಿಚಾರಗಳು ತಿಳಿಸ್ಕೊಡ್ತೀರಾ ಅಂತ ಅನ್ಕೊಂಡಿದೀವಿ. ನಿಮ್ಗೆ ಏನ್ ಅನಿಸ್ತಾ ಇದೆ ಚೂರು ಹೇಳಿ.
ಏನೋ ನಮ್ಮ ಬಗ್ಗೆ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಮಾತಾಡಿದರೆ, ಆದರೆ ನಮ್ಗೆ ಎಷ್ಟು ಗೊತ್ತು ಇಷ್ಟವರೆಗೂ ನಾವು ಏನೇನು ಓದ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಹೇಳ್ತಾ ಇರೋದು ಅಷ್ಟೇನೆ. ಇದರಲ್ಲಿ ಯಾವುದು ಕೂಡ ಎಕ್ಸಾಸ್ಟಿವ್ ಅಲ್ಲ, ಅಂದರೆ ಇದಮಿತ್ತಮ್ ಅಂತ ಹೇಳುವಂಥ ಜ್ಞಾನ ಯಾವುದೂ ಇಲ್ಲ. ಆದ್ದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಇಷ್ಟು ದಿವಸ ನಾವು ಕೇಳಿರುವಂಥದ್ದು ಎಲ್ಲೆಲ್ಲೋ ಸ್ವಲ್ಪ ನಾವುಗಳು ಓದಿ ಕಲ್ತಿರುವಂಥದ್ದು ಅಷ್ಟು ಮಾತ್ರನೇ. ಅವ್ರದ್ದು
ನಿಮ್ಮ ಕೈಲಿರೋ ಪುಸ್ತಕ ನೋಡಿದ್ರೆ ಸ್ವಲ್ಪ ಅಂತ ಯಾವ ಆ್ಯಂಗಲಲ್ಲೂ ಅನಿಸಲ್ಲ.
ಹಂಗೇನಿಲ್ಲ, ಆದರೆ ಅದೇ ಇಷ್ಟು ದಿವಸ ನಾವು ಏನೇನು ಕೇಳಿದ್ದೀವಿ ನಾವು ಏನೇನು ಓದಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇರೋದು ಅಷ್ಟೇ. ನಾನೇ ಅದು ಸ್ವಲ್ಪ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ, ಕನ್ನಡ ಕವಿಗಳ ಬಗ್ಗೆ, ನಾಡು ನುಡಿ ಮತ್ತು ಕನ್ನಡಿಗರ ಬಗ್ಗೆ, ಇದ್ರ ಬಗ್ಗೆ ನಮ್ಗೆ ಏನೇನು ಗೊತ್ತಿದೆ, ನಮ್ಮ ಅನಿಸಿಕೆಗಳೇನೇನು, ಮತ್ತು ಇಷ್ಟರವರೆಗೂ ನಮ್ಗೆ ಏನೇನು ಸ್ವಲ್ಪ ಸ್ವಲ್ಪ ಜ್ಞಾನ ಇದೆ ಅದನ್ನು ನಾವು ಇವತ್ತು ಹಂಚ್ಕೊತಾ ಇದ್ದೀವಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ನೇನಿಲ್ಲ.
ಇದು ನಿನಗೆ ಇಷ್ಟು ಅಭಿಮಾನ ಬರೋಕ್ಕೆ ನಮ್ಮ ಭಾಷೆ ಮೇಲೆ? ಈಗ ಎಲ್ಲರೂ ಹುಟ್ಟಿದಾಗ ಅವ್ರ ಮಾತೃಭಾಷೆನ ಕಲಿತೆ ಕಲಿತಾರೆ, ಬಟ್ ಒಂದು ಅಭಿಮಾನ ಬರೆಸ್ಕೊಳ್ಳೋದು ಅವ್ರ ಇಚ್ಛೆ ಇದ್ದಾರೆ, ಅವ್ರ ಎಫರ್ಟ್ಸ್ ಹಾಕಿನೇ. ಸೊ ನಿನಗೆ ನಾನು
ಜನರಲ್ ಆಗಿ ಎಲ್ಲರಿಗೂ ಅಭಿಮಾನ ಬರೋದು ಸಿನಿಮಾಯಿಂದ.
ಹೌದು,
ಬಟ್ ಸಿನಿಮಾ ಅಂತ ನೋಡಕ್ ಹೋದ್ರು ಸಿನಿಮಾಯಿಂದಾನೇ ಅಂತ ಇರುತ್ತೆ. ಬಿಟ್ರೆ ಇವತ್ತು ಮ್ಯಾಚ್ ಇದೆ ಆರ್ ಸಿ ಬಿ ಅವರು ಅವರಿಂದ ಇರುತ್ತೆ,
ಆ ತರ ಅಭಿಮಾನ ಇದೆ. ಬಟ್ ಭಾಷೆ, ಆಕ್ಚುಯಲ್ ಭಾಷೆ ಮೇಲೆ ಅಭಿಮಾನ ಬರೋದು ತುಂಬಾ ರೇರ್ ಅಂತಾನೆ ಹೇಳ್ಬೋದು, ಅಪರೂಪ ಅಂತಾನೆ ಹೇಳ್ಬೋದು.
ರೇರ್ ಅಲ್ಲ, ಇಟ್ಸ್ ಏನೋ 0.5% ಔಟ್ ಆಫ್ 100%.
ಹೌದು. ಸೊ ಇದಕ್ಕೆ ನಿಮಗೆ ಎಲ್ಲಿಂದ ಶುರು ಹಚ್ಕೊಳ್ತು, ನಿಮಗೆ ಈ ಭಾಷೆ ಮೇಲೆ ಅಷ್ಟು ಏನಂತಾರೆ ಕಲಿಬೇಕು, ಅರ್ಥ ಮಾಡ್ಕೋಬೇಕು ನಾನು ಇದ್ರ ಹಿಸ್ಟ್ರಿನ ಅಂತ ನಿಮ್ಗೆ ಹೆಂಗ ಅನಿಸ್ತು?
ಸಾಮಾನ್ಯವಾಗಿ ಎಲ್ಲರಿಗೂ ಹೆಂಗೆ ಶಾಲೆಯಲ್ಲಿ ಕನ್ನಡ ಭಾಷೆ ಇರುತ್ತೆ ಪಠ್ಯದಲ್ಲಿ, ನಮಗೂ ಅದೇ ಥರ ಇತ್ತು. ಆಮೇಲೆ ನಮಗೇನಂತಂದರೆ ಒಂದು ಅಡ್ವಾಂಟೇಜ್ ಏನಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಬಂದುಬಿಟ್ಟು ಕನ್ನಡ ಮೇಸ್ಟ್ರು. ಸೊ ಏನಾಗೋದು ಅಂತಂದರೆ ಅವರು ಪಾಠಗಳಿಗೆ ಬರೋರು ಮನೆಗೇನೆ, ಪಾಠಕ್ಕೆ ಬಂದಾಗ ಅವ್ರು ಪಾಠ ತೊಗೊಂತಾ ಇದ್ದಿದ್ದು ಸಾಧಾರಣ ಈ 10ನೇ ಕ್ಲಾಸ್ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಹುಡುಗರನ್ನ, ಅಂದರೆ ನಮ್ಮ ವಯಸ್ಸಿನವ್ರಿಗೂ ಸ್ವಲ್ಪ ಎಲ್ಲ ಕಡಿಮೆನೇ. ನನಗೆ ಹೇಳ್ಕೊಡೋರು ಆದರೆ ಅವ್ರು ಮುಖ್ಯವಾಗಿ ಪಾಠಕ್ಕೆ ಬರ್ತಾ ಇದ್ದಿದ್ದು ಸ್ವಲ್ಪ ಡಿಗ್ರಿ ಸ್ಟೂಡೆಂಟ್ಸ್ಗಳು ಇಂಥವ್ರೇ, ಪದವಿ ಮಾಡ್ತಾ ಇರುವಂಥವ್ರು ಇಂಥವ್ರೇ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಅಂಥವ್ರಿಗೆ ಮುಖ್ಯವಾಗಿ ಏನಿರ್ತಾ ಇತ್ತು ಅಂತಂದರೆ ಹಳಗನ್ನಡ ಪಾಠಗಳಿರೋದು, ಆಯಿತಾ, ಹಳಗನ್ನಡ ಪಾಠಗಳು ಮತ್ತು ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುವಂಥ ಕನ್ನಡ ಪಾಠಗಳೆಲ್ಲ ಇರುವಂಥದ್ದು, ಗದ್ಯ ಆಗಿರ್ಬೋದು ಪದ್ಯ ಆಗಿರ್ಬೋದು ಅವೆಲ್ಲ. ಅವ್ರು ಯಾವಾಗ ಈ ಹಳಗನ್ನಡ ಪಾಠಗಳು ಮಾಡೋರು ಮತ್ತು ಕೆಲವೊಂದು ಕವಿಗಳನ್ನೆಲ್ಲ ಒಂಥರ ವೈಭವೀಕರಿಸಿ ಏನೇನು ಮಾತಾಡೋರು ಅವ್ರಗಳ ಬಗ್ಗೆ ಎಲ್ಲ ನನಗೆ ತುಂಬ ಸೆಳೆಯೋಕ್ಕೆ ಶುರು ಆಯ್ತು ಆ ಭಾಷೆ. ನನಗೆ ಆ ವಯಸ್ಸಿನಲ್ಲಿ ಅರ್ಥ ಆಗ್ದಲ್ಲ ಇದ್ದರೂ ಕೂಡ ನಾನು ಆ ಕನ್ನಡ ಉಚ್ಚಾರ ಮಾಡುವಂಥ ರೀತಿ, ಅಂದರೆ ಉದಾಹರಣೆಗೆ ಯಾವುದೋ ಒಂದು ಪದ್ಯ ಏನಾದ್ರು ಹೇಳಬೇಕು ಅಂತಂದರೆ ಆ ಹೇಳ್ತಾ ಇದ್ದಿದ್ದ ರೀತಿ, ಅದಕ್ಕಿರೋವಂಥ ಒಂದು ಲಯ, ಅದಕ್ಕಿರೋವಂಥ ಒಂದು ಧಾಟು, ಇದನ್ನೆಲ್ಲ ತುಂಬ ನನಗೆ ಭಾಷೆ ಸೆಳೆಯೋಕ್ಕೆ ಶುರು ಆಯಿತು. ಆಮೇಲೆ ನಾನು ಯಾವಾಗ ಒಂದು 7ನೇ ಕ್ಲಾಸು 8ನೇ ಕ್ಲಾಸ್ ಅಷ್ಟೊತ್ತಿಗೆ ಬರೋಕ್ಕೆ ಶುರು ಆದೆ, ಅವಾಗ ನಾನೇ ಅವ್ರ ಹತ್ರ ಒಬ್ಬರು ಪ್ರಶ್ನೆಗಳು ಕೇಳಕ್ಕೆ ಶುರು ಮಾಡಿದೆ, ಇದು ಎಂಥದ್ದು ಏನು ಇದು ಈ ಭಾಷೆ ಈ ಪದ್ಯಗಳು ಏನೇನು ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದಾಗ ಅವರು ನನಗೆ ಕನ್ನಡದ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ರು, ಭಾಷೆಯ ಬಗ್ಗೆ ಮತ್ತು ನಮ್ಮ ಕನ್ನಡದಲ್ಲಿ ಇನ್ನೇನಾದ್ರು ಓದ್ಕೊಬೇಕು ಅನ್ನೋದಕ್ಕೆ ನನಗೊಂಥರ ಸ್ವಲ್ಪ ಸ್ಫೂರ್ತಿ ಸಿಕ್ತು. ನಾನು ಯಾವಾಗ ಸ್ವಲ್ಪ ನಾನು ಪಠ್ಯ ಅಲ್ಲದಲ್ಲೇ ಬೇರೆದನ್ನು ಓದೋಕ್ಕೆ ಶುರು ಮಾಡಿದೆ, ನಾನು ಶುರು ಮಾಡಿದೆ ಕನ್ನಡದಲ್ಲಿ ಓದೋದಕ್ಕೆ ಶುರು ಮಾಡಿದೆ, ಭಾಷೆ ತುಂಬ ಇಷ್ಟ ಆಗೋಕ್ಕೆ ಶುರು ಆಯಿತು. ಅಂದರೆ ನಾನು ಆಡೋದು ಅದೇ ಭಾಷೆ, ಅದಲ್ದಲ್ಲೇ ನಾನು ಓದ್ತಾ ಇರೋದು ಅದೇ ಭಾಷೆ, ನನಗೆ ಯೋಚನೆ ಮಾಡೋದು ಅದೇ ಭಾಷೆ ಆಗೋಯ್ತು. ಆದ್ದರಿಂದ ನನಗೆ ಏನಾಗೋಯ್ತು ಇದರಲ್ಲಿ ಅಂತಂದರೆ, ಒಂಥರ ಈ ಭಾಷೆ ನನಗೇನು ಅನಿಸಿಕೆ ಇದೆ ಅದನ್ನು ಹೊರಗಾಕೊಳ್ಳೋಕ್ಕೆ ಸುಲಭ ಆಗ್ತಾ ಇದೆ. ಸುತ್ತಲೂ ಕೂಡ ನಮ್ಮ ಮನೆಗಳಲ್ಲೂ ಕೂಡ ಕನ್ನಡ ಮಾತಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ಕೆಲವು ಗಾದೆಗಳೆಲ್ಲ ಇಟ್ಕೊಂಡು ಮಾತಾಡೋರು ನಮ್ಮ ಮನೆಗಳಲ್ಲಿ, ನಮ್ಮ ತಾಯಿ ನಮ್ಮ ಅಜ್ಜಿಯವರೆಲ್ಲ ಕೆಲವು ನುಡಿಗಟ್ಟುಗಳು ಇಟ್ಕೊಂಡು ಮಾತಾಡೋರು. ಆದ್ದರಿಂದ ಈ ಥರ ಭಾಷೆ ನಮಗೆ ಒಂಥರ ಸೆಳೆಯೋಕ್ಕೆ ಶುರು ಆಯಿತು. ಅದಾದಮೇಲೆ ಕನ್ನಡದ ಪರಿಸರದಲ್ಲೇ ಬದುಕಿದ್ರಿಂದ ನಾವು ಅಂದರೆ ಬೆಳೆದಿದ್ದರಿಂದ ಕನ್ನಡದ ಮೇಲೆ ಅಭಿಮಾನ ತನಗೆ ತಾನಾಗೆ ಬಂತು ಹೊರತು ಅದೇನೋ ನಾನು ಎಕ್ಸ್ಟ್ರೀಮಾಗಿ ನಾನೇ ಕನ್ನಡ ಅಭಿಮಾನಿ ಆಗಬೇಕು ಅಂತ ಹೊರಟವನಲ್ಲ. ಅದು ವಿಧಿಲಿತ್ತು, ನಾವು ಕನ್ನಡ ಅಭಿಮಾನಿಗಳಾದ್ವಿ. ಕನ್ನಡಿಗರೆಲ್ಲ ಕನ್ನಡ ಅಭಿಮಾನಿಗಳಾಗಲೇಬೇಕು ಒಂದಲ್ಲ ಒಂದಿನ, ಏಕೆ ಅಂತಂದರೆ ಕನ್ನಡ ಅಂತಹ ಸುಪುಷ್ಟವಾದಂಥ ಭಾಷೆ, ಭಾಷೆಗಳಿಗೆಲ್ಲ ರಾಣಿ ನಮ್ಮ ಕನ್ನಡ. ಆದ್ದರಿಂದ ಅದು ಅಭಿಮಾನಿ ಆಗಲೇಬೇಕು. ಒಂದು ಕಲ್ಲು ಮುಂದೆ ಹೋಗ್ಬಿಟ್ಟು ಒಂದು ಕನ್ನಡ ಪದ್ಯ ಅಳಿದ್ರು ಕೂಡ ಕಲ್ಲು ನಲಿಯತ್ತೆ ಅಂತ ಭಾಷೆ ನಮ್ಮದು. ಕಲ್ಲು ಹೃದಯದ ಒಂದು ಮುಂದೆ ಹೋಗ್ಬಿಟ್ಟು ನಾವು ಒಂದು ಒಳ್ಳೆ ಪದ್ಯ ಹೇಳಿ ಅಂತಂದರೆ ಒಂದು ಮನಸ್ಸನ್ನು ಕರಗಿಸ್ಬೋದು. ಅಂಥ ಗಟ್ಟಿ ಇರುವಂಥ ಭಾಷೆ, ಅಂಥ ಸುಲಲಿತವಾದಂಥ ಭಾಷೆ ನಮ್ಮ ಕನ್ನಡ. ಆದ್ದರಿಂದ ಅಭಿಮಾನ ಹಿಂಗೆ ಬೆಳೀತು.
ಸೊ ನಮಗೆ ಒಂದೆರಡು ಮೂರು ಒಂಥರ ಮೇಜರ್ ಕ್ವೆಶನ್ಸ್ಗಳಿತ್ತು. ನಮ್ಮ ಭಾಷೆ ಹೆಂಗೆ ಹುಟ್ಕೊಳ್ತು, ಯಾಕೆಂದರೆ ನನಗಂತೂ ಅರಿವಿಲ್ಲ. ಗೊತ್ತು ನನಗೆ ಒಂದು ಕಂಪ್ಯಾರಿಟಿವ್ಲಿ ಹೊಸ ಭಾಷೆ ನಮಗೆ. ಇಂಡಿಯಾದಲ್ಲಿ ಸಂಸ್ಕೃತ ಮತ್ತು ತಮಿಳುಗಳು ಭಾಷೆಗಳು ತುಂಬ ಹಳೆಯದಂತ ಗೊತ್ತು, ಬಟ್ ಕನ್ನಡ ಸ್ವಲ್ಪ ಆಮೇಲೆ ಹುಟ್ಕೊಂಡಿದ್ದು ಅಂತಲೂ ಅರಿವಿದೆ, ಬಟ್ ಯಾವಾಗ ಹೆಂಗೆ ಅನ್ನೋದು ನಮಗೆ ಗೊತ್ತಿಲ್ಲ.
ಯಾರು ಅದಕ್ಕೆ ಯಾರ ಕೈ ಇದೆ ಅದ್ರ
ಆ್ಯಂಡ್ ಆಲ್ಸೋ ಒಂದೊಂದು ಭಾಷೆ ಬೆಳಿಬೇಕಂದ್ರೂ ಅದಕ್ಕೆ ಎಕ್ಸ್ಟರ್ನಲಿ ತುಂಬ ಸಪೋರ್ಟ್ಗಳು ಬೇಕು. ಈ ನಾವು ಅಂದ್ಕೊಂಡಿರೋಂಗೆ ಈ ರಾಜರು ಆಸ್ಥಾನದಲ್ಲಿ ಕವಿಗಳಿಗೆ ಆಶ್ರಯಗಳು ಕೊಟ್ಟು ಒಂಥರ ಪ್ರಮೋಷನ್ ಮಾಡೋ ಥರ ಪ್ರಮೋಟ್ ಮಾಡಿದ್ರು, ಅವ್ರಿಗೆ ಒಂಥರ ಫೆಸಿಲಿಟೀಸ್ ಕೊಟ್ಟರು ಬೆಳ್ಸೋಕ್ಕೆ. ಸೊ ಈ ಥರದ ಬಗ್ಗೆ ಚೂರು ನಮಗೆ ಮಾಹಿತಿ ಸ್ಟಾರ್ಟಿಂಗಿಂದ ಹೆಂಗೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೆ.
ಭಾಷೆ ಇವಾಗ ಮಾನವನ ಮೂರು ಮುಖ್ಯವಾದಂಥ ಮತ್ತು ಒಂಥರ ಮೈಲಿಗಲ್ ಆವಿಷ್ಕಾರಗಳು ಯಾವುದಪ್ಪ ಅಂತಂದರೆ ಬೆಂಕಿ, ಬೇಸಾಯ ಮತ್ತು ಭಾಷೆ. ಬೆಂಕಿ ಮತ್ತು ಬೇಸಾಯಗಳು ನಮ್ಮ ದಿನನಿತ್ಯ ಜೀವನಕ್ಕೆ ಒಂಥರ ಸರ್ವೈವಿಂಗ್ಗೆ ಅಂದರೆ ಬದುಕಲಿಕ್ಕೆ ಬೇಕಾಯಿತು ಅಂತಂದರೆ, ಭಾಷೆ ನಮ್ಮ ಒಳಗಡೆ ಇರುವಂಥ ಕೆಲವೊಂದು ಅಂತರಾಳದ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸೋಕ್ಕೆ ಇರುವಂಥ ಮುಖ್ಯವಾದಂಥ ಅಸ್ತ್ರ ಅಂತಂದರೆ ಅದು ಭಾಷೆ. ಆದ್ದರಿಂದ ಮುಂಚೆ ಅಂದರೆ ಪ್ರಾಚೀನ ಕಾಲದಲ್ಲಿ ಒಂದು ಈ ಭಾಷೆ ಅನ್ನೋವಂಥದ್ದು ಶಬ್ದರೂಪ ಅಥವಾ ಲಿಪಿರೂಪ ಪಡ್ಕೊಳ್ಳೋಕ್ಕಿಂತ ಮುಂಚೆ ಮಾನವ ಬಂದ್ಬಿಟ್ಟು ತನ್ನ ಅಂತರಾಳದ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವನು ಆಂಗಿಕ ಚಿಹ್ನೆಗಳನ್ನು ಉಪಯೋಗಿಸ್ತಾ ಇದ್ದ. ಅಂತಂದರೆ ಜೆಸ್ಚರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಥವಾ ಕೂಗೋವನ್ನು ಅಷ್ಟೇನೆ ಶಬ್ದರೂಪವಾಗಿ ಒಂದು ಏನಂತಂದರೆ ಆಕಾರ ಇರುವಂಥ ಒಂದು ಶಬ್ದಗಳು ಅಥವಾ ಭಾಷೆ ಇರಲಿಲ್ಲ. ಅವನು ಆಂಗಿಕವಾಗಿ ಮತ್ತು ಕೆಲವೊಂದು ಶಬ್ದಗಳನ್ನು ಕೂಗಿಕೊಂಡು ಅವನು ಮಾತಾಡುವಂಥ ರೀತಿಗಳಿತ್ತು. ಅದಾದ ನಂತರ ಇಲ್ಲಿಂದ ಬೆಳೆದು ಅವನು ಆಂಗಿಕವಾಗಿ ಮಾಡ್ತಾ ಇದ್ದಂಥ ಅಭಿನಯಗಳೆಲ್ಲ ಏನೇನಿತ್ತು ಅದನ್ನು ಅದಕ್ಕಿಂತ ಮೀರಿ ಮುಂದಕ್ಕೆ ಬಂದು ಅವನು ಭಾಷೆಗಳನ್ನು ಸೃಷ್ಟಿಗೆ ಶುರು ಮಾಡ್ದ. ಸೊ ಅವರವ್ರ ಸಮೂಹಗಳ ಮಧ್ಯಾಹ್ನನೇ ಅಂದರೆ ಅವರವ್ರ ಗುಂಪಿನ ಮಧ್ಯಾಹ್ನನೇ ಶಬ್ದಗಳು ಸೃಷ್ಟಿಯಾಯಿತು. ಆದ್ದರಿಂದ ಭಾಷೆ ಸೃಷ್ಟಿಗೆ ಈ ಥರ ಕಾರಣ ಅಂದರೆ ಇದೇ ಥರ ಇದಮಿತ್ತಂ ಅಂದರೆ ಇದೇ ಥರವೇ ಸೃಷ್ಟಿಯಾಗಿದೆ, ಇದೇ ಥರವೇ ಜನನ ಆಯಿತು ಅನ್ನೋದು ಕೇಳೋದು ಕಷ್ಟ. ಸಂಭಾವ್ಯ ಕಾರಣಗಳನ್ನು ಕೊಡ್ಬೋದೇ ಹೊರತು ಎಕ್ಸಾಸ್ಟಿವಾಗಿ ಹಿಂಗೆ ಆಗೋಯ್ತು ಭಾಷೆ ಸೃಷ್ಟಿ ಅನ್ನೋದು ನಾವು ಹೇಳೋಕ್ಕಾಗಲ್ಲ.
ಎಲ್ಲರೂ ಹೇಳೋದನ್ನು ಇರೋ ಎವಿಡೆನ್ಸ್ ಅಂತಾರಲ್ಲ ಅದರಿಂದನೇ ಹೇಳೋದು, ಬಟ್ ನಮಗೂ ಕರೆಕ್ಟಾಗಿ ಗೊತ್ತಿರಲ್ವಲ್ಲ.
ಇವಾಗ ನಮ್ಮ ಭಾಷೆ ಪ್ರಾಚೀನತೆ ಬಗ್ಗೆ ಬೇಕಾದ್ರೆ ನಾವು ಮಾತಾಡ್ಬೋದು, ಅಂದರೆ ನಮಗೆ ಪುರಾತನವಾಗಿ ಯಾವುದು ಮೊದಲನೇ ಶಾಸನ ಸಿಕ್ಕಿದ್ದು ಅಥವಾ ನಮ್ಮ ಭಾಷೆ ಮೊದಲು ಉಲ್ಲೇಖ ಎಲ್ಲ ಆಯಿತು ಈ ಥರದ ಬಗ್ಗೆ ಮಾತಾಡ್ಬೋದು. ಆದರೆ ಒಂದು ಭಾಷೆ ಸೃಷ್ಟಿ ಹೆಂಗಾಯಿತು ಅನ್ನೋಂಥದ್ದನ್ನು ಹೇಳಕ್ಕೆ
ಸಿಚುವೇಶನ್ ಡಿಫೆಂಡ್ ಮಾಡೋಕ್ಕಾಗಲ್ಲ.
ಹೌದು, ಅದು ಸ್ವಲ್ಪ ಸಂಭಾವ್ಯ ಕಾರಣಗಳು ಅಷ್ಟೇನೇ, ನಾವು ಹಿಂಗೆ ಆಗೋಯ್ತು ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ. ಅದರಲ್ಲಿ ಎಲ್ಲ ಭಾಷೆಗೂ ಅನ್ವಯಿಸುತ್ತೆ, ಇದು ಎಲ್ಲ ಭಾಷೆಗೂ ಅನ್ವಯಿಸುತ್ತೆ. ಯಾಕೆಂತಂದ್ರೆ ಇವತ್ತು ನಾವು ನೀವು ಕುತ್ಕೊಂಡು ಒಂದು ಭಾಷೆ ರಚನೆ ಮಾಡ್ತೀವಿ ಅಂತ ಕುತ್ಕೊಂಡು ಹಗಲು ರಾತ್ರಿ ದುಡಿದ್ಬಿಟ್ಟು ಒಂದು ಭಾಷೆ ರಚನೆ ಮಾಡೋಕ್ಕಾಗಲ್ಲ ಅಥವಾ ವ್ಯಾಕರಣ ಮಾಡೋಕ್ಕಾಗಲ್ಲ. ಅದು ಏನಂತಂದರೆ ಕಾಲಮಾನಗಳಲ್ಲಿ ಕಾಲ ಉರುಳೋದಂತೆ ಒಂದು ಭಾಷೆ ಬೆಳ್ಕೊಂಡು ಹೋಗುತ್ತೆ. ಒಂದು ಭಾಷೆ ಕನಿಷ್ಠ ಪಕ್ಷ ಒಂದು 400-500 ವರ್ಷ ಬರೀ ಮಾತಿನ ರೀತಿಯಲ್ಲೇ ಇದ್ದು ಅದು ನಂತರ ಅದು ಲಿಪಿರೂಪ ಪಡ್ಕೊಳ್ಳುತ್ತೆ. ಲಿಪಿರೂಪ ಹೆಂಗೆ ಪಡ್ಕೊಳ್ಳುತ್ತೆ, ಇದೇ ಥರ ಲಿಪಿ ಯಾಕೆ ಪಡ್ಕೊಂತು ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಅದು ಅಷ್ಟೇ ನಾವು ಹೇಳ್ಬೋದು ಹೆಂಗೆ ಅಂತಂದರೆ ಸಂಭಾವ್ಯ ಕಾರಣವನ್ನು ಕೊಡ್ಬೋದೇ ಹೊರತು ಹಿಂಗೆ ಆಯಿತು ಈ ಲಿಪಿ ಸೃಷ್ಟಿಯಾಗೋದಕ್ಕೆ ಇದೇ ಕಾರಣ ಅಂತ ನಾವು ಹೇಳೋಕ್ಕಾಗಲ್ಲ. ಅದರಲ್ಲಿ
ನೀವು ಹೇಳಿದ್ರಿ ನಮಗೆ ಮುಂಚೆ ಹೆಂಗಿತ್ತು ಅಂದ್ರೆ
ಒಂದು ಪ್ಲಸ್ ಆಕಾರ ಹಾಕ್ಬಿಟ್ರೆ ಅದು ಕಾ ಆಗುವಂಥದ್ದು ಕನ್ನಡ ಭಾಷೆನಲ್ಲಿ ತುಂಬಾ ಪ್ರಾಚೀನ ಕಾಲದಲ್ಲಿ ಅದು. ಆದರೆ ಇವಾಗ ನಾವು ಕಾನ ಎಷ್ಟು ವೃದ್ಧಿಸ್ಕೊಂಡು ಬರ್ತಿದ್ದೀವಿ ಅಂದರೆ ಉದಾಹರಣೆಗೆ ಮುಂಚೆ ಒಬ್ಬ ಮಾನವ ಇಷ್ಟು ಆಕಾರ ಪಡ್ಕೊಳ್ಳೋಕ್ಕಿಂತ ಮುಂಚೆ ಅವನು ಯಾವ ಥರ ಇದ್ದ ಅನ್ನುವಂಥದ್ದು ನಮ್ಗೆ ಗೊತ್ತು. ಎಷ್ಟು ಅವನು ಸಿಂಪಲ್ಲಾಗಿ ಯಾವುದೇ ಥರವಾದಂಥ ಕಾಂಪ್ಲೆಕ್ಸಿಟೀಸ್ ಇಲ್ಲದಲ್ಲೇನೆ ಯಾವ ಥರ ಇದ್ದ, ಹಾಗೆ ಎವಲ್ಯೂಷನ್ ಆಗಿ 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 ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೀವಿ ನಾವು ಅನ್ನೋ ಹಾಗೆ ನಾನು ಒಬ್ಬ ಮಾನವ ಇಷ್ಟು ಲಕ್ಷಾಂತರ ವರ್ಷಗಳಿಂದ ಅವನು ಹೆಂಗೆ ಎವಲ್ಯೂಷನ್ ಆಗಿ ಬಂದಿದ್ದಾನೆ ಅದೇ ಥರ ಭಾಷೆ ಸಾವಿರಾರು ವರ್ಷಗಳಿಂದ ಇದು ಬಂತು. ಹಂಗೆ ನೀವು ಇನ್ನೊಂದು ಹೇಳಿದ್ರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದಂಥ ಭಾಷೆ ಸಂಸ್ಕೃತ ಮತ್ತು ತಮಿಳು ಅಂತ. ಸಂಸ್ಕೃತ ಮತ್ತು ತಮಿಳು ಬಿಟ್ಟರೆ ಅತ್ಯಂತ ಪ್ರಾಚೀನವಾದಂಥ ಭಾಷೆ ಇಡೀ ನಮ್ಮ ದೇಶದಲ್ಲಿ ನನ್ನ ಪ್ರಕಾರ ಅಂತಂದ್ರೆ ಅದು ಕನ್ನಡವೇ ನನ್ನ. ಆಯಿತಾ, ಎಲ್ಲಿ ಅಂತಂದರೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಉಲ್ಲೇಖ ಇದೆ. ಆಯಿತಾ, ಕರ್ನಾಟಕದ ಉಲ್ಲೇಖ ಇದೆ. ಅದಾದಮೇಲೆ ನಾನು ಕೇಳಿರೋ ಪ್ರಕಾರ ಚಾಂದೋಗ್ಯೋಪನಿಷತ್ತಿನಲ್ಲಿ ಕನ್ನಡದ ಒಂದು ಶಬ್ದ ಬರುತ್ತೆ ಅಂತ ಕೇಳ್ತೀನಿ ನಾನು. ಕನ್ನಡದ ಒಂದು ಶಬ್ದ ಚಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತೆ ಅಂತ. ಉಪನಿಷತ್ತಿನ ಕಾಲಗಳನ್ನು ನಾವು ಅಳೆಯುವಂಥದ್ದು ಅಷ್ಟು ನಮಗೆ ಗೊತ್ತಾಗಲ್ಲ, ಅಂದರೆ ಈ ಉಪನಿಷತ್ತು ಇಂಥ ಕಾಲದಲ್ಲಿ ಇತ್ತು ಅಂತ. ಸರಿಸುಮಾರಾಗಿ ನಾವು ಸರಿಸುಮಾರಾಗಿ ಉಪನಿಷತ್ತು ಅಂತಂದರೆ ವೇದ ಕಾಲದಿಂದ ಮುಂದೆ ಬಂದಂಥದ್ದು, ಅಂದರೆ ಒಂದು ಕ್ರಿಸ್ತಪೂರ್ವ 3000 ಅಥವಾ 2500 ಈ ಒಂದು ಕಾಲಮಾನಕ್ಕೆ ನಾವು ಬಿಫೋರ್ ಕ್ರೈಸ್ಟ್ ಕ್ರಿಸ್ತಪೂರ್ವ 2500-3000 ವರ್ಷ ಈ ಇಷ್ಟು ಪುರಾತನವಾಗಿ ಉಪನಿಷತ್ತಿನ ಕಾಲ ಇರ್ಬೋದು. ಆ ಕಾಲದಲ್ಲಿ ಏನೇನ ನಮಗೆ ಸಿಕ್ಕಂಥದ್ದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕನ್ನಡದ ಪದ ಇದೆ, ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಆಮೇಲೆ ನೀವು ಇನ್ನೊಂದು ಮಾತು ಹೇಳಿದ್ರೆ ಒಂದು ಭಾಷೆ ಬೆಳೆಯೋಕ್ಕೆ ರಾಜನ ಆಸ್ಥಾನಗಳು ಅಥವಾ ರಾಜಾಶ್ರಯಗಳು ಮುಖ್ಯ ಅಂತ. ಆದರೆ ಮೂಲಭೂತವಾಗಿ ಒಂದು ಭಾಷೆ ಬೆಳಿಬೇಕು ಅಂತಂದರೆ ಭಾಷೆಗೆ ಯಾರ ಆಶ್ರಯವೂ ಬೇಡ, ಭಾಷೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನನ್ನ ಪ್ರಕಾರದಲ್ಲಿ ಜನಗಳು ಮಾತಾಡೋವಂಥದ್ದು. ಆಯಿತಾ, ಜನಗಳು ಮಾತಾಡೋಕ್ಕಿರಬೇಕು, ಅವ್ರ ಮಧ್ಯ ಭಾಷೆ ಗಟ್ಟಿಯಾಗಿ ಅಭಿವ್ಯಕ್ತಿಗೊಳಕ್ಕೆ ಶುರು ಆಗಬೇಕು. ಆ ಭಾಷೆಯನ್ನು ಜನರು ಬೆಳೆಸ್ತಾರೆ ಹೊರತು ಯಾರೋ ಒಬ್ಬ ಕವಿ ಬೆಳೆಸೋದಲ್ಲ. ಕವಿ ಕಾವ್ಯಮಯವಾಗಿ ಒಂದು ಭಾಷೆಗೆ ಕೊಡುಗೆ ಕೊಡ್ತಾನೆ ಇಲ್ಲ ಅಂತಲ್ಲ, ಆದರೆ ಮೂಲವಾಗಿ ಆಡು ಭಾಷೆಗಳು ಬೆಳಿಬೇಕು ಅಂದರೆ ಇವಾಗ ಕನ್ನಡ ಜಾನಪದ, ಜಾನಪದಕ್ಕೆ ಯಾವುದೇ ಕವಿ ಬಂದ್ಬಿಟ್ಟು ಕೂಡ ನಾನು ಏನು ಸೃಷ್ಟಿ ಮಾಡಿಲ್ಲ, ಅದು ಬಾಯಿಂದ ಬಾಯಿಗೆ ಬೆಳ್ಕೊಂಡು ಬಂದಂಥ ಭಾಷೆ. ಆದರೆ ನಮ್ಮಲ್ಲೂ ಕೂಡ ಕೆಲವು ಕಾವ್ಯಗಳಿದೆ, ಪಂಪ, ರಣ್ಣ, ನೃಪತುಂಗ, ಹರಿಹರ, ರಾಘವಾಂಕ, ಕುವೆಂಪು, ಬೇಂದ್ರೆ ಇತ್ತೀಚಿನ ಕವಿಗಳಲ್ಲಿ ತೊಗೊಳ್ತು ಅಂತಂದರೆ ಇಂಥವರೆಲ್ಲರೂ ಕೂಡ ನಾನು ಕನ್ನಡ ಭಾಷೆಗೆ ಅದ್ಭುತವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆದರೆ ಮೂಲವಾಗಿ ಭಾಷೆ ಜನನವಾಗಿ ಅಲ್ಲಿಂದ ಸೃಷ್ಟಿಯಾಗುವಂಥ ಕಾಲಕ್ಕೆ ನಾವು ನೋಡ್ತು ಅಂತಂದರೆ ಅದು ರಾಜಾಶ್ರಯಗಳೇನು ಬೇಕಾಗಲ್ಲ, ಜನರು ಮಾತಾಡೋಕ್ಕೆ ಅಂದರೆ ಜನರು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತಾರೆ ತೊಗೊಂಡು ಹೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ನಮಗೆ ಅಷ್ಟೇ ಭಾಷೆಗೆ.
ಓಕೆ, ಇದು ನಮಗೆ ಆ್ಯಕ್ಚುಲಿ ನಮ್ಗೆ ಹಿಂಗಾಗತ್ತೆ ಅಂತ ಅನ್ಕೊಂಡು
ಬೇಸಿಕ್ಕಾಗಿ ಹೆಂಗ್ ಭಾಷೆ ಬೆಳೆಯುತ್ತೆ ಅನ್ನೋದೊಂದು ಗೊತ್ತಾಯ್ತು.
ಬಟ್ ನಮ್ಮ ಕನ್ನಡ ಭಾಷೆಯಲ್ಲಿ
ಬೆಳೆಸಿದ್ರಲ್ಲಿ ಯಾರಾದರೂ
ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ಇದೆ ಅಂತ ಅನ್ಕೊಂಡಿದ್ದೆ.
ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ಇದೆ, ಅದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಪ್ರಾಚೀನತೆ ಬಗ್ಗೆ ನೋಡೋಣ. ಅಂದರೆ ಇವಾಗ ಕನ್ನಡದಲ್ಲಿ ಮುಂಚೆ ಯಾವ್ಯಾವ ಶಾಸನಗಳು ಸಿಕ್ತು, ಅದಾದ್ಮೇಲೆ ಇದ್ದಂಥ ಮೊದಲನೇ ಕವಿಗಳು ಯಾರು ಅಂತದ್ದೆಲ್ಲ ನೋಡೋಣ. ಕನ್ನಡದಲ್ಲಿ ನಮಗೆ ಮೊದಲು ಸಿಕ್ಕಿರುವಂಥ ಶಾಸನ ಯಾವುದಪ್ಪ ಅಂತಂದರೆ ಹಲ್ಮಿಡಿ ಶಾಸನ. ಇದ್ರ ಕಾಲಮಾನ ಸರಿಸುಮಾರಾಗಿ ನಮಗೆ 450 ಅಂದರೆ ಕ್ರಿಸ್ತಶಕ 450 ಇಸ್ವಿಗೆ ಈ ಹಲ್ಮಿಡಿ ಶಾಸನ ನಮಗೆ ಡೇಟ್ ಆಗಿದೆ. ಆಯಿತಾ, ಸೊ ಇದು ಕನ್ನಡದ ಪ್ರಪ್ರಥಮ ಶಾಸನ ಅಂತಂದರೆ ಅದು ಹಲ್ಮಿಡಿ ಶಾಸನ.
ಶಾಸನ ಅಂದರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ಗೆ
ಶಾಸನ ಅಂತಂದರೆ ಎಪಿಗ್ರಫೀಸ್ ಅಂತ ಕರೀತಾರೆ. ಎಪಿಗ್ರಫಿ ಅಂತಂದರೆ ಇವಾಗ ಯಾವುದೋ ಒಬ್ಬ ರಾಜ ಅವನು ಒಂದು ಅವನ ರಾಜ್ಯದ ವ್ಯವಸ್ಥೆ ಬಗ್ಗೆನೋ ಅಥವಾ ಅವನು ಯುದ್ಧ ಮಾಡಿ ಗೆದ್ದಿರೋವಂಥ ಒಂದು ಚರಿತ್ರೆನೋ ಅವನು ಮಾಡಿದಂಥ ಸಾಧನೆಯೋ ಯಾವುದೋ ಒಂದನ್ನು ಅವನು ಕಲ್ಲಿನ ಮೇಲೆ ಕೆತ್ತಿಸ್ಬಿಟ್ಟು ಕಲ್ಲಿನ ಮೇಲೆ ಕೆತ್ತಿಸ್ಬಿಟ್ಟು ಊರಿನ ಮುಖ್ಯದಲ್ಲಿ ಅಥವಾ ಯಾವ್ದಾದ್ರು ಒಂದು ದೇವಸ್ಥಾನದ ಬಳಿ ಇದನ್ನು ಹಾಕ್ಸೋನದನ್ನು. ಶಾಸನಗಳು ನಮಗೆ ಪುರಾವೆಗಳು, ಒಂದು ಭಾಷೆ ಅಥವಾ ಇನ್ನು ಯಾವುದೇ ರೀತಿ ಇರ್ಬೋದು ಪುರಾವೆಗಳಲ್ಲಿ
ಹೌದು
ಭಾಷೆ ಇತ್ತು ಮತ್ತು ಅಲ್ಲಿ ಜನಾಂಗ ಯಾವ ಥರ ಇತ್ತು, ಸೋಶೋ ಪೊಲಿಟಿಕಲ್ ಅಂದರೆ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಏನೇನು ನಮಗೆ ಆ ಕಾಲಮಾನದ ಪರಿಸ್ಥಿತಿಗಳು ಏನೇನು ಅನ್ನೋಂಥದ್ದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಶಾಸನಗಳು ನಮಗೆ ಭಾಳ ತುಂಬ ಚೆನ್ನಾಗಿ ನಮಗೆ ಅದು ಉದಾಹರಣೆಗಳಿಗೆ ಸಿಗುತ್ತೆ ನಮಗೆ. ಸೊ ಇದಾದ ನಂತರ ನಮಗೆ ಶಾಸನಗಳಲ್ಲಿ ನೋಡ್ತು ಅಂತಂದರೆ ಮೊದಲು ಕನ್ನಡದ ತ್ರಿಪದಿ ಆಕಾರದಲ್ಲಿ ನಮ್ಗೆ ಸಿಕ್ಕಿರುವಂಥ ಶಾಸನ ಯಾವುದಪ್ಪ ಅಂತಂದರೆ ಬಾದಾಮಿನಲ್ಲಿರುವಂಥ ಕಪ್ಪೆ ಅರಭಟ್ಟನ ಶಾಸನ. ಆಯಿತಾ, ಈ ಕಪ್ಪೆ ಅರಭಟ್ಟನ ಶಾಸನನ ನಾವು ಸುಮಾರು 7ನೇ ಶತಮಾನದ್ದು ಅನ್ನೋವಂಥದ್ದನ್ನು ನಾವು ಹೇಳ್ತೀವಿ. ಇಲ್ಲಿ ಏನಪ್ಪ ಅಂತಂದರೆ ಬಾದಾಮಿ ಗುಹೆಗಳಲ್ಲಿರುವಂಥ ಒಂದು ಬಂಡೆಗಲ್ಲಿನ ಮೇಲೆ ಕಪ್ಪೆ ಅರಭಟ್ಟ ಬಂದ್ಬಿಟ್ಟು ಕೊರೆದಿರುವಂಥದ್ದು ಈ ಶಾಸನ. ಆಯಿತಾ, ಈ ತ್ರಿಪದಿ ಆಕಾರದಲ್ಲಿ ಶಾಸನ ಏನು ಹೇಳುತ್ತೆ ಅಂತಂದರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀಯತನ್ ಪೆರನಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಕನ್ನಡಿಗರ ಬಗ್ಗೆ ಅವನು ಹೇಳ್ತಾ ಇರುವಂಥ ಒಳ್ಳೆ ಮಾತುಗಳಿದು. ಅಂದರೆ ಕನ್ನಡಿಗರು ಎಂಥವರು, ಸಾಧುಗೆ ಸಾಧುಗಳು, ಮಾಧುರ್ಯಂಗೆ ಮಾಧುರ್ಯರು, ಈ ರೀತಿ ಕನ್ನಡಿಗರನ್ನ ವೈಭವೀಕರಿಸಿ ಒಂದು ತ್ರಿಪದಿ ಆಕಾರದಲ್ಲಿ ಹೇಳ್ತಾ ಇರುವಂಥ ಮಾತುಗಳಿದು. ಇದು ಬಾದಾಮಿ ಶಾಸನ. ಅದಾದಮೇಲೆ ನಮಗೆ ಸಿಗುವಂಥ ಶಾಸನಗಳು ತುಂಬ ಪ್ರಾಚೀನವಾದಂಥದ್ದು ಕನ್ನಡದಲ್ಲಿ ಅಂತಂದರೆ ಒಂದು ತಮಟಕಲ್ ಶಾಸನ, ಮತ್ತು ಇನ್ನೊಂದು ಬಂದುಬಿಟ್ಟು ಶ್ರವಣಬೆಳಗೊಳದಲ್ಲಿರುವಂಥ ಒಂದು ಪ್ರಾಚೀನ ಶಾಸನ ಗುಮ್ಮಟಗಿರಿನಲ್ಲಿ. ಇದು ಬಂದುಬಿಟ್ಟು ಕನ್ನಡದ ಮುಖ್ಯವಾದಂಥ ಪ್ರಾಚೀನ ಶಾಸನಗಳು. ಇದಾದ ನಂತರ ನಾವು ಕನ್ನಡದಲ್ಲಿ ನಮಗೆ ಅತ್ಯಂತ ಪ್ರಾಚೀನವಾಗಿ ಇರುವಂಥ ಕವಿಗಳು ಮತ್ತು ಸಿಗುವಂಥ ಕೆಲವೊಂದು ಕೃತಿಗಳು ಯಾವುದಪ್ಪ ಅಂತಂದರೆ 7ನೇ ಶತಮಾನ ಅಥವಾ ಒಂದು 8ನೇ ಶತಮಾನ ಈ ಕಾಲದಲ್ಲಿ ನಮಗೆ ಕವಿರಾಜ ಮಾರ್ಗ ಅನ್ನೋವಂಥ ಒಂದು ಕೃತಿ ಸಿಗುತ್ತೆ. ಇದನ್ನ ಕವಿರಾಜ ಮಾರ್ಗ, ಇದರ ಸೃಷ್ಟಿಕರ್ತ ಯಾರಪ್ಪ ಅಂತಂದರೆ ಅಮೋಘ ವರ್ಷ ನೃಪತುಂಗ ಶ್ರೀ ವಿಜಯ ಅಂದರೆ ರಾಷ್ಟ್ರಕೂಟರ ಕಾಲ ಅಮೋಘ ವರ್ಷ ನೃಪತುಂಗರು ರಾಜ ಸೃಷ್ಟಿ ಮಾಡಿದಂಥವನಂದ್ರೆ ಈ ಕಾವ್ಯದ ಅಂದರೆ ಈ ಕಾವ್ಯ ಅಲ್ಲ, ಈ ಒಂದು ಗ್ರಂಥದ ಕರ್ತೃ ಯಾರಪ್ಪ ಅಂತಂದರೆ ಶ್ರೀ ವಿಜಯ ಅಂತ. ಶ್ರೀ ವಿಜಯ ಅನ್ನೋವಂಥವನು ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಒಬ್ಬ ಕವಿ. ಅವನು ರಚಿಸಿರುವಂಥದ್ದು ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಬಂದ್ಬಿಟ್ಟು ಕಾವ್ಯ ಅಲ್ಲ, ಇದು ಕವಿರಾಜ ಮಾರ್ಗ ಬಂದ್ಬಿಟ್ಟು ಲಾಕ್ಷಣಿಕ ಗ್ರಂಥ. ಲಾಕ್ಷಣಿಕ ಗ್ರಂಥ ಅಂತಂದರೆ ಒಂದು ಭಾಷೆಯಲ್ಲಿರುವಂಥ ಕೆಲವು ಸಂಧಿಗಳ ಬಗ್ಗೆ ಅಥವಾ ಕೆಲವೊಂದು ಅಲಂಕಾರಗಳ ಬಗ್ಗೆ ಛಂದಸ್ಸಿನ ಬಗ್ಗೆ ಹೇಳುವಂಥ ಗ್ರಂಥ ಇದು ಕನ್ನಡದಲ್ಲಿ. ಹೌದು, ಇಲ್ಲ ವ್ಯಾಕರಣ ಅಂದ್ರೆ ಲಾಕ್ಷಣಿಕ ಗ್ರಂಥ ಅದು. ಆದರೆ ಇದಕ್ಕಿಂತ ಮುಂಚೆ ಕೂಡ ನಮ್ಮಲ್ಲಿ ಕವಿಗಳು ಮತ್ತು ಕೆಲವು ಲೇಖಕರು ಇದ್ರು ಅನ್ನೋವಂಥ ಉಲ್ಲೇಖ ನಮಗೆ ಕವಿರಾಜ ಮಾರ್ಗದಲ್ಲೇ ಸಿಗುತ್ತೆ. ಉದಾಹರಣೆಗೆ ಅವ್ನು ಹೇಳ್ತಾನೆ, ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರೆಲ್ಲರೂ ಕೂಡ ಗದ್ಯ ಕವಿಗಳು. ಇವರೆಲ್ಲ ಕೂಡ ಶ್ರೀ ವಿಜಯನಿಗಿಂತ ಪೂರ್ವಕಾಲದಲ್ಲಿ ಇದ್ದಂಥ ಗದ್ಯ ಕವಿಗಳು ಕನ್ನಡದವರು. ಅದಾದ್ಮೇಲೆ ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ, ಚಂದ್ರ, ಲೋಕಪಾಲರು ಇಂಥವರೆಲ್ಲ ಕೂಡ ಪದ್ಯ ಕವಿಗಳು. ನಮಗೆ ದುರ್ದೈವ ಸೋರ್ಸ್ಗೆ ಇದು ಕವಿರಾಜ ಮಾರ್ಗದಲ್ಲೇ ಅವನೇ ಬರ್ಕೊಂಡಿರುವಂಥದ್ದು, ಅವನೇ ಬರೆದಿರುವಂಥದ್ದು ಇದು. ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯನೇನೇ ಅವನಿಗಿಂತ ಪೂರ್ವಕಾಲದಲ್ಲಿ ಇದ್ದಂಥ ಕನ್ನಡ ಕವಿಗಳ ಬಗ್ಗೆ ಅವನೇ ಬರ್ಕೊಂಡಿರೋದು ಇದನ್ನ. ಇಂಥವರೆಲ್ಲ ಇದ್ರು ಗದ್ಯ ಕವಿಗಳು ಈ ಥರದ್ದು ಇದ್ದು ಪದ್ಯ ಕವಿಗಳು ಇಂಥವ್ರಿದ್ರು ಅಂತ. ಒಂದು ಏನಂತಂದ್ರೆ ದುರ್ದೈವ ಏನಂತಂದ್ರೆ ಇಂಥವ್ರ ಕೃತಿಗಳು ನಮಗೆ ಸಿಕ್ಕಿಲ್ಲ. ಕವಿರಾಜ ಮಾರ್ಗಕ್ಕಿಂತ ಪೂರ್ವಕಾಲದಲ್ಲಿ ಬಂದಂಥ ಕವಿಗಳಾಗಿರ್ಬೋದು, ಗ್ರಂಥಕರ್ತಗಳಾಗಿರ್ಬೋದು, ಅವರುಗಳ ಕೃತಿಗಳು ನಮಗೆ ಸಿಕ್ಕಿಲ್ಲ. ಆಯಿತಾ? ಅದಾದಮೇಲೆ ನಮಗೆ ಕವಿರಾಜ ಮಾರ್ಗ ಇದು ಬಂದ್ಬಿಟ್ಟು ಕನ್ನಡದ ಪ್ರಪ್ರಥಮ ಲಾಕ್ಷಣಿಕ ಗ್ರಂಥ. ಇದಾದ ನಂತರ ನಮಗೆ ಸಿಗುವಂಥ ಕನ್ನಡದ ಪ್ರಪ್ರಥಮ ಗದ್ಯಕೃತಿ ಯಾವುದಪ್ಪ ಅಂತಂದರೆ ಶಿವಕೊಟ್ಟಾಚಾರ್ಯನ ವಡ್ಡಾರಾಧನೆ. ಕನ್ನಡದ ಪ್ರಪ್ರಥಮ ಗದ್ಯಕೃತಿ ಯಾವುದಂತಂದರೆ ಶಿವಕೊಟ್ಟಾಚಾರ್ಯನ ವಡ್ಡಾರಾಧನೆ. ಅದಾದಮೇಲೆ ಕನ್ನಡದ ಮೊದಲು ಕಾವ್ಯ ಅಂತಂದರೆ ಸರಿಸುಮಾರಾಗಿ ನಮಗೆ ಒಂದು 930 ಅಂದರೆ ಹತ್ತನೇ ಶತಮಾನ ಈ ಕಾಲದಲ್ಲಿ ಪಂಪ ಜೀವಿಸ್ದ. ಪಂಪನ ಆದಿಪುರಾಣ ನಮಗೆ ಕನ್ನಡದ ಪ್ರಪ್ರಥಮ ಕಾವ್ಯ ಅಂತ ನಾವು ಗುರುತಿಸ್ತೀವಿ. ಪ್ರಾಪರ್ ಆಗಿ ಕಾವ್ಯ. ಕಾವ್ಯಕ್ಕೆ ಕೆಲವೊಂದು ಲಕ್ಷಣಗಳಿರುತ್ತೆ. ಒಂದು ಕಾವ್ಯ, ಒಂದು ಕೃತಿ, ಒಂದು ಕಾವ್ಯ ಅನ್ನಿಸ್ಕೊಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಲಕ್ಷಣಗಳಿರುತ್ತೆ. ಅಂಥ ಲಕ್ಷಣಗಳಲ್ಲಿ ನಮಗೆ ಸಿಕ್ಕಂಥ ಪ್ರಪ್ರಥಮ ಕನ್ನಡ ಕಾವ್ಯ ಯಾವುದಪ್ಪ ಅಂತಂದರೆ ಅದು ಪಂಪನ ಆದಿಪುರಾಣ. ಅದಕ್ಕೋಸ್ಕರನೇ ಕನ್ನಡದ ಆದಿಕವಿ ಅಂತ ನಾವು ಕರೆಯುವಂಥದ್ದು ಪಂಪನಿಗೆ. ಕನ್ನಡದ ಆದಿಕವಿ ಬಂದ್ಬಿಟ್ಟು ಪಂಪ. ಆಯಿತಾ? ಅವನು ಮೊದಲನೇ ಕೃತಿ ಬಂದ್ಬಿಟ್ಟು ಆದಿಪುರಾಣ. ಅವನು ಎರಡು ಕೃತಿ ರಚನೆ ಮಾಡ್ತಾನೆ. ಒಂದು ಬಂದ್ಬಿಟ್ಟು ಲೌಕಿಕವಾದಂಥ ಕೃತಿ, ಇನ್ನೊಂದು ಅಲೌಕಿಕವಾದಂಥ ಕೃತಿ. ಅವನು ರಚಿಸುವಂಥ ಆದಿಪುರಾಣ ಬಂದ್ಬಿಟ್ಟು ಅದು ಜೈನ ಗ್ರಂಥ, ಅದು ಅಲೌಕಿಕ. ಲೌಕಿಕವಾಗಿ ಅವನು ಯಾವುದನ್ನು ರಚಿಸ್ತಾನಪ್ಪ ಅಂತಂದರೆ ಪಂಪ ಭಾರತ. ಅದನ್ನು ವಿಕ್ರಮಾರ್ಜುನ ವಿಜಯ ಅಂತ ಅವನು ಹೆಸರಿಡ್ತಾನೆ ಅದಕ್ಕೆ. ಇದು ಬಂದ್ಬಿಟ್ಟು ಅಲೌಕಿಕವಾದಂಥ ಗ್ರಂಥ. ಅಂದರೆ ಇದು ಚರಿತ್ರ ಅಂದರೆ ಒಂದು ಚಾರಿತ್ರಿಕವಾದಂಥ ಮಹಾಭಾರತನ ಅವನು ಕನ್ನಡದಲ್ಲಿ ಬರೀತಾನೆ. ಕನ್ನಡದಲ್ಲೇ ಫಿಕ್ಷನ್ ವರ್ಷನ್ ಅಂದರೆ ಮಹಾಭಾರತವನ್ನು ಇವನು ಇಟ್ಕೊಂಡು ಬರೀತಾನೆ. ಮಹಾಭಾರತವೇ ವಸ್ತು, ಅದಕ್ಕೆ ಆ ವಸ್ತು ಮೇಲೆ ಇವನು ತನ್ನ ಶೈಲಿನಲ್ಲಿ ಕಾವ್ಯನ ಬರೀತಾನೆ.
ಮಹಾಭಾರತ ಒಂದು ಎನ್ಸೈಕ್ಲೋಪೀಡಿಯಾ ತರ ಅಲ್ವಾ? ಸೊ ಎನಿ ಅದರಲ್ಲಿ ಯಾವುದೇ ಒಂದು ಪಾಠ ಚಾಪ್ಟರ್ ತಗೊಂಡ್ರು ಹಿ ಕ್ಯಾನ್ ಏನೋ ಸ್ಕ್ರಿಪ್ಟ್ ಮಾಡಬಹುದಲ್ಲ.
ಹೌದು, ಇದು ನಮ್ಮ ಕನ್ನಡದಲ್ಲಿ ಅಂದ್ರೆ ಆದಿಪುರಾಣ ಬಂದ್ಬಿಟ್ಟು ಕನ್ನಡದ ಮೊದಲನೇ ಕಾವ್ಯ. ಕವಿರಾಜ ಮಾರ್ಗ ಬಂದ್ಬಿಟ್ಟು ನಮ್ಗೆ ಇದಕ್ಕಿಂತ ಮುಂಚೆ ಒಂದು 7-8ನೇ ಶತಮಾನದಲ್ಲಿ ಸಿಕ್ಕಂತ ಕನ್ನಡದ ಪ್ರಪ್ರಥಮ ಗ್ರಂಥ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಅದಕ್ಕಿಂತ ಮುಂಚೆ ಕವಿಗಳಿದ್ರು ಕೂಡ ಅದ್ರ ಬಗ್ಗೆ ಸಿಕ್ಕಿಲ್ಲ ನಮ್ಗೆ. ಮಾಹಿತಿ ಇದೆ ಅವ್ರ ಬಗ್ಗೆ, ಅಂದ್ರೆ ಅವ್ರು ಇದ್ರು ಅನ್ನೋದು ಗೊತ್ತಿದೆ. ಆದರೆ ದುರ್ದೈವ ಏನಂತಂದ್ರೆ ನಮ್ಗೆ ಅವ್ರ ಕೃತಿಗಳು ಯಾವುದು ಸಿಕ್ಕಿಲ್ಲ ನಮ್ಗೆ. ಆದ್ದರಿಂದ ನಾವು ಶಾಸನಗಳನ್ನು ನೋಡಿದ್ವಿ ಇವಾಗ, ಅದಾದ್ಮೇಲೆ ಕವಿರಾಜ ಮಾರ್ಗದ ಬಗ್ಗೆ ನೋಡಿದ್ವಿ, ಆಮೇಲೆ ಪಂಪ ಬಗ್ಗೆ ನೋಡಿದ್ವಿ. ಪಂಪನ ನಾವು ಆದಿಕವಿ ಅಂತ ಗುರುತಿಸಿದ್ದೀವಿ. ಏಕೆಂದರೆ ಮೊದಲು ಕನ್ನಡದ ಪ್ರಪ್ರಥಮ ಕಾವ್ಯ ಅಂತ ಯಾವುದು ಆದಿಪುರಾಣ ಅನ್ನಿಸ್ಕೊಂಡಿದೆ, ಅದನ್ನು ಸೃಷ್ಟಿಕರ್ತ ಬಂದ್ಬಿಟ್ಟು ಪಂಪ. ಆದ್ದರಿಂದ ಅವನು ಕನ್ನಡದ ಆದಿಕವಿ ಅಂತ. ಅವನ ಸರಿಸುಮಾರು ಕಾಲ ಬಂದ್ಬಿಟ್ಟು 10ನೇ ಶತಮಾನ 930 ಅಂತ ನಮ್ಮ ಪಂಡಿತರು ಮತ್ತು ವಿದ್ವಾಂಸರು ಸರಿಸುಮಾರಾಗಿ ಅಂದಾಜಾಗಿ ಒಂದು ಇಸ್ವಿ ಹೇಳಿದ್ದಾರೆ, ಒಂದು 930 ಅಂತ. ಆದರೆ 10ನೇ ಶತಮಾನದಲ್ಲಿ ಜೀವಿಸಿದಂಥ ಕನ್ನಡದ ಕವಿ ಆತ.
ಅವನು ಯಾರು ರಾಜರ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದ?
ಅವನು ಬನವಾಸಿನಲ್ಲಿ ಇದ್ದಂಥವನು. ಅವನು ಹೌದು ಹೌದು ಹೌದು, ಕದಂಬರ್ ಬನವಾಸಿನಲ್ಲಿ ಅವನ ಆಶ್ರಯದಾತ ಅಂದರೆ ಆಸ್ಥಾನದಲ್ಲಿ ಇದ್ದಂಥವನು. ಅವನು ಕನ್ನಡ ನಾಡಿನ ಬಗ್ಗೆ, ಕನ್ನಡ ನುಡಿಗಳ ಬಗ್ಗೆ ಕೂಡ ಅವನು ಕೂಡ ತುಂಬ ಚೆನ್ನಾಗಿ ಹೇಳ್ತಾನೆ. ಅವನೊಂದು ಪದ್ಯ ಹೇಳ್ತಾನೆ, ತೆಂಕಣ ಗಾಳಿ ಸೊಂಕಿದೊಡಂ, ಒಳ್ನುಡಿಗೀರ್ದುಡಂ, ಇಂಪರಾಳದ ಗೇಯಂ ಕಿವಕ್ಕಡಂ, ಬಿರದ ಮಲ್ಲಿಗೆ ಗಂದೊಡಂ, ಆದ ಕನ್ನಡಂಬಂ ಗಡಗೊಂಡಡಂ, ಮಧುಮಹೋತ್ಸವ ಮಾದೊಡಂ, ಏನನೆಂಬೆಂ ಆರಂಕುಸ ಬಿಟ್ಟೊಡಂ, ನೆನುವುದನ್ನ ಮನಂ ಬನವಾಸಿ ದೇಶಮಂ ಅಂತಾನೆ.
ತೆಂಕಣ ಮತ್ತೆ ಬನವಾಸಿ ಬಿಟ್ಟರೆ ಏನು ಅರ್ಥ
ಆಗಲ್ಲ. ಲಾಸ್ಟ್ ಅಪ್ಲೌಸ್ ಹಾಕ್ಬಿಡೋಣ.
ತೆಂಕಣ ಗಾಳಿ ಅಂತಂದ್ರೆ ದಕ್ಷಿಣ, ದಕ್ಷಿಣ 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 ತೆಂಕಣ ಅಂತಂದ್ರೆ ದಕ್ಷಿಣ. ಅವನಿಗೆ ದಕ್ಷಿಣ ದಿಕ್ಕಿನಿಂದ ಗಾಳಿ ಬೀಸಿದ್ರೆ ಅವನು ತನಗೆ ದೇಶದ ನೆನಪಾಗುತ್ತಂತೆ. ಯಾವುದು ಅಂತಂದ್ರೆ ಬನವಾಸಿ ದೇಶ. ಯಾಕೆಂದ್ರೆ ಬನವಾಸಿ ದಕ್ಷಿಣ ದಿಕ್ಕಿಗಿರುವಂಥದ್ದು. ಭಾರತದಲ್ಲಿ ನಕ್ಷೆ ಅಂತ ತಗೊಂಡು ನೋಡ್ತು ಅಂತಂದ್ರೆ ಕರ್ನಾಟಕ ಆಗಿರ್ಬೋದು, ಬನವಾಸಿ ಆಗಿರ್ಬೋದು, ಕರ್ನಾಟಕದಲ್ಲಿರುವಂಥದ್ದು ಬನವಾಸಿ, ಬನವಾಸಿ ಎಲ್ಲವೂ ಕೂಡ ದಕ್ಷಿಣ ದಿಕ್ಕಿಗಿರುವಂಥದ್ದು. ದಕ್ಷಿಣ ದಿಕ್ಕಿಂದ ಅವನ ಗಾಳಿ ಬೀಸಿದ್ರೆ ಸಾಕಂತೆ ಅವನಿಗೆ ತನ್ನ ದೇಶದ ನೆನಪಾಗೋದು. ಒಳ್ನುಡಿಗಿರ್ದುಡಂ, ಒಳ್ಳೆಯ ಮಾತುಗಳನ್ನು ಕೇಳಿದ್ರೆ ಅವನಿಗೆ ತನ್ನ ದೇಶದ ನೆನಪಾಗುವಂಥದ್ದು. ಇಂಪರಾಳದ ಗೇಯಂ ಕಿವಕ್ಕಡಂ, ಇಂಪಾಗಿರುವಂಥ ಒಂದು ನಾದ, ಇಂಪಾಗಿರುವಂಥ ಒಂದು ಸಂಗೀತ, ಇಂಥದ್ದು ಯಾವುದೇ ಕೇಳಿದ್ರು ಕೂಡ ನಾನು ಅವನಿಗೆ ತನ್ನ ದೇಶದ ನೆನಪಾಗುವಂಥದ್ದು ಬನವಾಸಿ ದೇಶದ. ಬಿರದ ಮಲ್ಲಿಗೆ ಗಂಧಡಂ, ಮಲ್ಲಿಗೆಯ ಗಂಧ ಅವನಿಗೆ ಅವನ ಮೂಗಿಗೆ ಬಡಿತು ಅಂತಂದರೆ ಅವನ ದೇಶದ ನೆನಪಾಗನಂತೆ. ಅದಲ್ದಲೇ ನಾನೇ ಯಾವ ಥರ ನೆನಪಾಗೋದು ಇವನಿಗೆ ಅಂತಂದರೆ, ಒಂದು ಆನೆಗೆ ಅಂಕುಶ ತಗೊಂಡು ಚುಚ್ಚಿದ್ರೆ ಯಾವ ಥರ ಅದು ಏಳುತ್ತ ಮೇಲಕ್ಕೆ, ಆ ಥರ ಇವನಿಗೆ ತನ್ನ ದೇಶದ ಬಗ್ಗೆ ನೆನಪಾಗದಂತೆ. ಆಯಿತಾ? ಆದ್ದರಿಂದ ಇವನು ತನ್ನ ದೇಶದ ಬಗ್ಗೆ ಅಷ್ಟು ಅಭಿಮಾನದಿಂದ, ಅಷ್ಟು ಒಂದು ಪೇಟ್ರಿಯಾಟಿಸಮ್ ಇಂದ ಹೇಳ್ಕೊಂಡಿರುವಂತ ಪದ್ಯ ಇದು. ಸೊ ಈ ತರ ಅವನು ಪಂಪ ತನ್ನ ಆದಿಪುರಾಣದಲ್ಲಿ ಹೇಳ್ಕೊಂಡಿರುವಂತ ಒಂದು ಪದ್ಯಗಳಿವೆಲ್ಲ.
ನಾನು ಪ್ರತಿ ಸತಿ ಅನ್ಕೋತೀನಿ ನಾನು ಕನ್ನಡ ಅಭಿಮಾನಿ, ನಾನು ಕನ್ನಡಕ್ಕೋಸ್ಕರ ಎಷ್ಟೊಂದು ಮಾಡ್ತಿದ್ದೀನಿ ಅಂತ. ಬಟ್
ಏನು ಮಾಡ್ತಿಲ್ಲ.
ಹೌದು, ನನಗೆ ಇನ್ನು ತುಂಬಾ ಕಲಿಬೇಕು. ಒಂದು 10% ಅಷ್ಟೇ ನನ್ನ ಭಾಷೆಯಲ್ಲಿ ನಾನು ಬಂದಿರೋದು ಅಂತ ಇವಾಗ ಅನಿಸ್ತಾ ಇದೆ.
ನಾನು ಅಮಿತ್ ಅವ್ರನ್ನ ನೋಡಾದ್ಮೇಲೆ ನಮ್ಮ ಭಾಷೆಯಲ್ಲಿ ನನಗೆ ನಾಲೆಜ್ ಅಂತ ಬಂದ್ರೆ, ನೀನ್ 10 ಅಂತಿದ್ಯಾ? ನಾನು 10 ಅನ್ನಲ್ಲ, 2 or 3 ಇಸ್ ಮ್ಯಾಕ್ಸಿಮಮ್. ಬಟ್ ಯಾ, ವಿ ಶುಡ್ ಗೇನ್ ನಾಲೆಜ್.
ಹೌದು, ತುಂಬಾ ಇದೆ ನಮಗೆ ನಮ್ಮ ಬಗ್ಗೆನೆ ಕಲ್ತ್ಕೊಳಕ್ಕೆ. ಈ ನಿಮಗೆ ಕೊನೆಯದಾಗಿ ಇದೊಂದು ಪ್ರಶ್ನೆ ಕೇಳಬೇಕು. ನಾವು ಯಾವಾಗಲೂ ಎಷ್ಟೋ ಜನ ಹೇಳ್ತಿರ್ತಾರೆ, ಈ ನಾ ಸೋಮೇಶ್ವರರು ಆ ಥರ ತುಂಬ ಜನ ಅವ್ರು ಹೇಳ್ತಿರ್ತಾರೆ ಕನ್ನಡದು ಫ್ಯೂಚರ್ ಭವಿಷ್ಯದ ಬಗ್ಗೆ, ಅಥವಾ ಕನ್ನಡ ಇನ್ನೇನು ಕಮ್ಮಿ ಆಗಿ ಸತ್ತೋಗೋ ಟೈಮ್ ಬಂದಾಗ ಅದು ನಮ್ಮ ಕೈಯಲ್ಲೇ ಇರೋದು. ಲೈಕ್ ಕನ್ನಡ ಸಾಯಿಸ್ಬೇಕಂದ್ರೆ ಅದಿರೋದು ಕನ್ನಡಿಗರ ಕೈಯಲ್ಲೇ ಅಂತ. ಸೊ ನಾವು ಕನ್ನಡಿಗರಾಗಿ ಏನು ಮಾಡಬಹುದು, ಎಸ್ಪೆಷಲಿ ಬೆಂಗಳೂರಂಥ ಮೆಟ್ರೋಪಾಲಿಟನ್ ಸಿಟಿಲಿ ಇದ್ಕೊಂಡು ಎಲ್ಲಿ ಈಗ ಎಲ್ಲಿ ಇಡೀ ದೇಶದಿಂದ ನಮ್ಮ ಊರಿಗೆ ಬರ್ತಾ ಇದ್ದಾರೆ. ನಮ್ಮ ಆಡು ಭಾಷೆ ನಮ್ಮ, ಈಗ ಏನೋ ಒಂದು ಉದಾಹರಣೆ ತಗೊಂಡ್ರೆ ಆಟೋ ಡ್ರೈವರ್ಸ್ ಎಲ್ಲ ಹಿಂದಿಲೇ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ, ಯಾಕಂದ್ರೆ ಅವ್ರ ಬಿಸ್ನೆಸ್ಗೋಸ್ಕರ ಅವರು ನಮ್ಮ ಭಾಷೆನ ಬಿಟ್ಕೊಡ್ಬೇಕಾಗಿದೆ. ಸೊ ಈ ತರ ಒಂದು ಇದೊಂದು ಸಿಂಪಲ್ ಉದಾಹರಣೆ ಅಷ್ಟೇ, ಈ ತರ ತುಂಬಾ ಉದಾಹರಣೆಗಳಿವೆ.
ಸೊ ಎಸ್ಕೇಪ್ ಆಗೋದು,
ಎಸ್ಕೇಪ್ ಅಂದ್ರೆ ಒಂದು ಸೊಲ್ಯೂಷನ್ ಏನು, ಯಾಕಂದ್ರೆ ನಾವು ಜನಕ್ಕೆ ನಮ್ಮೂರಿಗೆ ಬರಬೇಡಿ ಅಂತ ಹೇಳಕ್ ಆಗಲ್ಲ, ಆಮೇಲೆ ಬನ್ನಿ ನಮ್ದೇ ಕಲೀರಿ ಅಂತ ಫೋರ್ಸ್ ಮಾಡಕ್ಕೂ ಆಗಲ್ಲ. ಸೊ ನಾವು ಕನ್ನಡಿಗರಾಗಿ ನಮ್ಮ ಕೈಯಲ್ಲಿ ಏನ್ ಮಾಡ್ಬೋದು ಅಂತ ಒಂದು ಏನೋ ಒಂದು ಸೊಲ್ಯೂಷನ್ ತರ.
ಭಾಷೆ ಯಾವತ್ತಿಗೂ ಇದ್ರೂ ಸಾಯಲ್ಲ, ಇನ್ನು ಶತಮಾನಗಳು ಉರುಳ್ಕೊಂಡು ಹೋದ್ರೂ ಕೂಡ ಭಾಷೆ ಸಾಯಲ್ಲ. ಭಾಷೆ ಆಡ್ತಾ ಇರುವಂಥವ್ರು ನಾವುಗಳು ಸಾಯ್ತೀವಿ. ಅದನ್ನು ಮೊನ್ನೆ ಗಾಳಿಪಟ 2 ಫಿಲಮಲ್ಲಿ ನಮ್ಮ ಅನಂತನಾಗವ್ರು ಚೆನ್ನಾಗಿ ಹೇಳ್ತಾರೆ, ಯಾವತ್ತಿದ್ರೂ ಭಾಷೆ ಸಾಯಲ್ಲ, ಭಾಷೆ ಆಡೋರು ಬೇಕಾದ್ರೆ ಸತ್ತೋಗ್ತಾರೆ, ಭಾಷೆ ಯಾವತ್ತೂ ಸಾವಿಲ್ಲ. ಹಾಗೆ ಅಕ್ಷರ ಅಂತಂದರೆ ಕ್ಷಯ ಅಂತಂದರೆ ಸತ್ತೋಗುವಂಥದ್ದು, ಎಕ್ಸಾಸ್ಟ್, ಯಾವತ್ತೂ ನಾಳೆ ಹೋಗ್ಬಿಡುತ್ತೆ. ಅಕ್ಷರ ಅಂತಂದರೆ ಯಾವತ್ತೂ ಕೂಡ ಅದಕ್ಕೆ ಸಾವಿಲ್ಲದೇ ಇರೋದಕ್ಕೆ ಅಕ್ಷರ ಅಂತ ಕರಿತೀವಿ ನಾವು.
ಓಕೆ,
ಆಯಿತಾ? ಅದು ಯಾವತ್ತಿದ್ರೂ ಕೂಡ ಜೀವಂತ. ಅದು ಕನ್ನಡ ಭಾಷೆ ಸಾಯಲ್ಲ, ಭಾಷೆ ಆಡೋರು ಸಾಯ್ ಸತ್ರು ಕೂಡ ಭಾಷೆ ಯಾವತ್ತೂ ಕೂಡ ಚೆನ್ನಾಗಿರುತ್ತೆ. ಸುಪುಷ್ಟವಾಗಿ ಸಾವಿರಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿರುವಂಥ ಭಾಷೆ ಕನ್ನಡ. ನಮ್ಮ ಕನ್ನಡ ಭಾಷೆ ಅನ್ನೋವಂಥದ್ದು ಬರೀ ಭಾಷೆ ಅಷ್ಟೇ ಅಲ್ಲ, ಇದೊಂದು ಮಂತ್ರ, ಇದೊಂದು ಶಕ್ತಿ. ಇದು ಇಡೀ ಕರ್ನಾಟಕ ರಾಜ್ಯವನ್ನು ಕೇಂದ್ರೀಕರಿಸಿ ನಮ್ಮಲ್ಲೆಲ್ಲ ಎದೆನಲ್ಲಿ ಶಕ್ತಿ ತುಂಬುವಂಥ ತಾಕತ್ತಿರುವಂಥದ್ದು ಈ ಕನ್ನಡ ಭಾಷೆಗೆ. ಆದ್ದರಿಂದ ಕನ್ನಡ ಭಾಷೆ ಇವತ್ತಿನ ಮಟ್ಟಕ್ಕೆ ನಾವು ನೋಡ್ತು ಅಂತಂದರೆ ಬೆಳೆದು ಬಂದಿರುವಂಥ ಹಾದಿ ತುಂಬ ಚೆನ್ನಾಗಿದೆ. ಅಂದರೆ ಕೊಡುಗೆಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇವತ್ತಿನ ಪೀಳಿಗೆ ಕನ್ನಡಕ್ಕೇನೂ ಕೊಡುಗೆ ಕೊಡ್ತಾ ಇಲ್ಲ. ಅಂದರೆ ಕನ್ನಡಕ್ಕೇನಾದ್ರು ಕೊಡುಗೆ ಕೊಡಬೇಕು ಅಂತಂದರೆ ಕನ್ನಡ ಮಾತಾಡಿ, ಕನ್ನಡ ಇನ್ನೂ ಕೂಡ ಪಸರಿಸ್ಬೇಕು ಸುತ್ತಮುತ್ತ. ನಾವೇ ಇನ್ನು ಕನ್ನಡನ ಸ್ವಲ್ಪ ಅಚ್ಚುಕಟ್ಟಾಗಿ ಮಾತಾಡಕ್ ಕಲಿಬೇಕು. ಬೇರೆ ಬೇರೆ ಭಾಷೆಗಳ ಮಿಶ್ರಣ ಇಟ್ಕೊಂಡು ಇಂಗ್ಲಿಷ್ ಇವತ್ತು ಹೆಂಗಾಗ್ಬಿಡಿದೆ ಅಂತಂದ್ರೆ ಕನ್ನಡ ಮಾತಾಡಬೇಕು ಅಂತಂದ್ರೆ ಇಂಗ್ಲಿಷ್ ಅನಿವಾರ್ಯ. ಮತ್ತೆ ಮಧ್ಯ ಇವತ್ತು ನಾವು ಕುರ್ಚಿ ಅನ್ನೋ ಪದನ ಮರ್ತೇ ಬಿಟ್ಟಿದೀವಿ, ಚೇರ್ ಅಂತಂದ್ರೆ ತಗೊಂಡ್ಬರ್ತೀವಿ. ಆಯ್ತಾ, ಈಗ ಒಂದು ಮೇಜ್ ಅಂತಾನೆ ನಾವು ಅಂದ್ರೆ ಒಂದು ಟೇಬಲ್ ತಗೊಂಬರ್ಕೊ ಒಂದು ಟೇಬಲ್ ತಗೊಂಬನ್ನಿ ಅಂತೀವಿ, ಮೇಜು ಅಂತ ಹೇಳಲ್ಲ.
ಆಯ್ತಾ,
ಇವಾಗ ಕನ್ನಡಕ ಅನ್ನೋದಿಲ್ಲ, ಎಲ್ಲರೂ ಕೂಡ ನಾನು ಸ್ಪೆಕ್ಸ್ ತಗೊಂಬನ್ನಿ, ಈ ತರ ಆಗ್ಬಿಟ್ಟಿದೆ. ಮೂಲಭೂತವಾಗಿ ಮನೆಯಲ್ಲಿ ನಾವು ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾ ಒಳ್ಳೆ ಸುಲಲಿತವಾದಂಥ ಕನ್ನಡ ತುಂಬ ಕಷ್ಟವಾದ ಭಾಷೆ ಏನಲ್ಲ, ಸುಲಲಿತವಾಗಿ ಚೆನ್ನಾಗಿ ಮಾತಾಡ್ಬೋದು. ನಮ್ಮ ಮನೆ ಮಟ್ಟಕ್ಕೆ ನಾವು ಚೆನ್ನಾಗಿ ಕನ್ನಡ ಮಾತಾಡಿಕೊಂಡು ನಾಲ್ಕು ಜನ ಆಚೆ ಕಡೆ ಸಿಕ್ಕಿದಾಗ ಕೂಡ ನಾನು ಮೊದಲು ಕನ್ನಡದಲ್ಲಿ ಕನ್ವರ್ಸೇಷನ್ ಶುರು ಮಾಡಬೇಕು, ಮಾತಾಡೋಕ್ಕೆ ನಾವು ಕನ್ನಡದಲ್ಲಿ ಶುರು ಮಾಡಬೇಕು. ಅದಾದ ಅವ್ರ ಕನ್ನಡ ಗೊತ್ತಿಲ್ಲ ಅಂತಂದರೆ ಆಯ್ತು, ಅದಾದಮೇಲೆ ನಾವು ಬೇಕಾದ್ರೆ ಬೇರೆ ಭಾಷೆಯಲ್ಲಿ ನೋಡೋಣ. ಎಷ್ಟೋ ಜನ ನನ್ನ ಫ್ರೆಂಡ್ಸ್, ನನ್ನ ಕಾಲೇಜಲ್ಲಿ ಓದ್ತಾ ಇದ್ದೀನಲ್ಲ ಇವಾಗ, ನಮ್ಮ ಎಷ್ಟೋ ಜನಕ್ಕೆ ಏನಾಗ್ಬಿಟ್ಟಿದೆ ಅಂತಂದರೆ ಅವ್ರು ಫಸ್ಟ್ ಬರ್ತಿದ್ದಂಗೆ ಬೆಂಗಳೂರಿಗೆ ಅವ್ರು ಕಲಿಯೋ ಅಂಥದ್ದು ಒಂದೇ ಒಂದು ಪದ ಕನ್ನಡದಲ್ಲಿ, ನನಗೆ ಕನ್ನಡ ಗೊತ್ತಿಲ್ಲ ಅಂತ, ಕನ್ನಡ ಗೊತ್ತಿಲ್ಲ ಅಥವಾ ಕನ್ನಡ ಅದು ಇವಾಗ ಎಷ್ಟೋ ಜನ ಸ್ವಲ್ಪ ಕನ್ನಡ ಗೊತ್ತಿಲ್ಲ ಅನ್ನೋದೊಂದು
ಕಲ್ತ್ಕೊಂಡ್ಬಿಡ್ತಾರೆ.
ಆದ್ರೆ ನಾನು ಎಷ್ಟೋ ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ ಕನ್ನಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನೆಗೆಟಿವ್ ಆಗಿ ಹೇಳ್ಬೇಡಿ, ನಕಾರಾತ್ಮಕವಾಗಿ ಹೇಳ್ಬೇಡಿ, ಸಕಾರಾತ್ಮಕವಾಗಿ ಕನ್ನಡ ಕಲಿತಾ ಇದ್ದೀನಿ ಅಂತ ಹೇಳಿ. ಅಟ್ಲೀಸ್ಟ್ ನಮಗ್ ಖುಷಿ ಆಗುತ್ತೆ. ಅದು ಎಷ್ಟೋ ಜನ ಕನ್ನಡ ಕಲಿತಾ ಇದ್ದಾರೆ, ಕನ್ನಡ ಕಲಿತಾ ಇರೋರು ಕೂಡ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಮಾತಾಡ್ತಾರೆ. ನಾವು ಅಂಥವ್ರಿಗೆ ಏನ್ ಹೇಳೋದು ಅಂತಂದ್ರೆ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ಬಿಡಿ, ಕನ್ನಡ ಕಲಿತಾ ಇದ್ದೀನಿ ಅಂತೇಳಿ ಮೊದಲು ನಾವೇನಂತಂದ್ರೆ ಹೌದೌದು. ಅದಾದ್ಮೇಲೆ ನಾವು ಸ್ವಲ್ಪ ಇಂಗ್ಲೀಷ್ ಮಯವಾಗಿ ಅಂದ್ರೆ ನಮಗೆ ಆಪ್ಷನ್ಗಳಿರುತ್ತೆ ಎಷ್ಟೋ ಕಡೆ, ಒಂದು ಕನ್ನಡ ಆಪ್ಷನ್ ಇರುತ್ತೆ, ಇನ್ನೊಂದು ಇಂಗ್ಲೀಷ್ ಆಪ್ಷನ್ ಇರುತ್ತೆ. ಅಂತ ಕಡೆ ನಾವು ಕನ್ನಡ ಆಪ್ಷನ್ ಚೂಸ್ ಮಾಡ್ಕೊಂತು ಅಂತಂದ್ರೆ ಕನ್ನಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಒಂದು ಕಸ್ಟಮರ್ ಕೇರ್ ಸರ್ವಿಸ್ ಆಗಿರ್ಬೋದು, ತಗೊಂತಿದ್ದಂಗೆ ಫಸ್ಟ್ ನಾವು ಓದ್ತೋದ್ ಕನ್ನಡ, ಕನ್ನಡ ಓದ್ತಿದ್ರೆ ಸರ್ ಇಂಗ್ಲೀಷ್ ಓದ್ಬಿಡ್ತೀವಿ ನಾವು. ಏನಾಗುತ್ತೆ ಸಿ, ಆಬ್ವಿಯಸ್ಲಿ ಇವಾಗ ಡಿಮ್ಯಾಂಡ್ ಎಲ್ಲರಿಗೂ ಇಂಗ್ಲೀಷ್ ಬಂತಂದಾಗ ಅವ್ರಲ್ಲಿ ಬಂದು ಕೂತ್ಕೊಂಡು ಮಾತಾಡೋವಂಥ ಸ್ಟಾಫ್ಗಳೆಲ್ಲರೂ ಕೂಡ ಮುಖ್ಯವಾಗಿ ಕಲಿಯುವಂಥದ್ದು ಇಂಗ್ಲೀಷು. ಅವ್ರು ಕನ್ನಡ ಗೊತ್ತಿದ್ರು ಕೂಡ ಕನ್ನಡ ಮಾತಾಡಲ್ಲ. ಫಸ್ಟ್ ಮೊದಲು ನಾವು ಮನೆಯಲ್ಲಿ ಕನ್ನಡ ಚೆನ್ನಾಗಿ ಮಾತಾಡ್ತಾ, ನಾಲ್ಕು ಜನ ಆಚೆ ಕಡೆ ಹೋಗ್ತಾನು ಕನ್ನಡ ಮಾತಾಡ್ತಾ, ಅದಲ್ಲದೇನೆ ಕನ್ನಡ ಪುಸ್ತಕಗಳನ್ನು ಕೊಂಡ್ಕೊಂಡು ಓದಬೇಕು, ಪಠ್ಯದಲ್ಲಿ ಕನ್ನಡನ ಓದಬೇಕು. ನಾವು ಸ್ಕೂಲಲ್ಲಿ ಶಾಲೆಯಲ್ಲಿ ಅಟ್ಲೀಸ್ಟ್ ಒಂದು 10 ವರ್ಷ ನಾವು ಕನ್ನಡನ ಓದಬೇಕು. 1ನೇ ಕ್ಲಾಸಿಂದ 10ನೇ ಕ್ಲಾಸು ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಒಂದು 2nd ಲ್ಯಾಂಗ್ವೇಜೋ 3rd ಲ್ಯಾಂಗ್ವೇಜಿಗೋ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 3rd ಲ್ಯಾಂಗ್ವೇಜ್ ಆಗಿ ಕನ್ನಡನ 10 ವರ್ಷ ಕಲಿಸ್ಬೇಕು ಅವ್ರಿಗೆ. ಆವಾಗ ಕನ್ನಡದ ಬಗ್ಗೆ ಸ್ವಲ್ಪ ಆದ್ರೂ ಜ್ಞಾನ ಬರುತ್ತೆ. ಈ ಗ್ಯಾಪಲ್ಲಿ ಅವ್ರಿಗೆ ಕನ್ನಡದ ಮೇಲೆ ಅಭಿಮಾನನೂ ಹುಟ್ಕೊಳ್ಳುತ್ತೆ. ಕನ್ನಡ ಪಾಠನ ಅಷ್ಟು ಚೆನ್ನಾಗಿ ಮಾಡುವಂಥ ಮೇಷ್ಟ್ರುಗಳಿದ್ದಾರೆ, ಕನ್ನಡದ ಬಗ್ಗೆ ಅಷ್ಟು ಚೆನ್ನಾಗಿ ವೈಭವೀಕರಿಸುವಂಥ ಎಷ್ಟೋ ಜನ ಇದ್ದಾರೆ. ಕನ್ನಡ ಎಷ್ಟು ಸುಪುಷ್ಟ, ಕನ್ನಡ ಎಷ್ಟು ಶ್ರೀಮಂತವಾದ ಭಾಷೆ ಅಂತ ಹೇಳೋಕ್ಕೆ ಎಷ್ಟೋ ಜನ ಇದ್ದಾರೆ. ಇದ್ರ ಬಗ್ಗೆ ಅವ್ರವ್ರು ತಿಳ್ಕೊಂತು ಅಂತಂದರೆ ಅವ್ರಿಗೆ ಕೂಡ ಒಂದು ಹುಮ್ಮಸ್ಸು ಬರುತ್ತೆ, ಕನ್ನಡದ ಮೇಲೆ ಅಭಿಮಾನ ಹುಟ್ಕೊಳ್ಳುತ್ತೆ. ಅಭಿಮಾನ ಹುಟ್ಕೊಂಡ ಮೇಲೆ ನಾವೇನು ಹೇಳುವಷ್ಟಿಲ್ಲ, ಅವರೇ ಕನ್ನಡನ ಇನ್ನೂ ಚೆನ್ನಾಗಿ ಕಲಿತಾರೆ. ಆಯಿತಾ, ಕಲಿಸ್ಕೊಂಡು ಹೋಗುತ್ತೆ ಕನ್ನಡ ಯಾವತ್ತೂ ಕೂಡ, ಕನ್ನಡನೇ ಓದಿಸ್ಕೊಂಡು ಹೋಗುತ್ತೆ ತನ್ನಂತಾನು. ಆದ್ದರಿಂದ ನಾವು ಮೊದಲು ಕನ್ನಡಮಯವಾಗಿ ಮನೆ ವಾತಾವರಣ ಇಟ್ಕೊಂಡು ಅದರಿಂದ ಆಚೆ ಕಡೆ ಮನೆಯೂ ಕನ್ನಡವಾಯಿತು ಅಂತಂದರೆ ಇಡೀ ರಾಜ್ಯ ಕನ್ನಡವಾಗುತ್ತೆ. ಅದ್ರಲ್ಲಿ ಮಾತ್ರ ಇನ್ನೊಂದು ಮಾತಿಲ್ಲ.
ಓಕೆ, ಇನ್ನೊಂದೇ ಒಂದು ಕೊನೆ ಕ್ವೆಶನ್ ಇದೆ. ಎಷ್ಟು ಈಗ ಎಲ್ಲರೂ ನನಗೆ ಅಟ್ಲೀಸ್ಟ್ ಪರ್ಸ್ನಲಿ ತುಂಬ ನಾನು ಕನ್ನಡಿಗ ಆಗಿದ್ದೀನಿ ಅಂತ ಏನೋ ಗೊತ್ತಿಲ್ಲ, ಬಟ್ ಚಿಕ್ಕ ಚಿಕ್ಕ ವಿಚಾರಕ್ಕೂ ನಾನು ತುಂಬ ಅಭಿಮಾನ ತಗೋತೀನಿ, ನಾನು ತುಂಬ ಲಾಯಲ್ ಆಗಿರ್ತೀನಿ. ಈಗ ನಾವು ಎಕ್ಸಾಂಪಲ್ ತಗೊಳ್ಳಿ, ನಾವು IPL ಅಲ್ಲಿ RCB ಅವರೇ, ನಮ್ದು ತುಂಬ ಲಾಯಲ್ ಫ್ಯಾನ್ಸ್. ಅದು ಜನ ಹೇಳ್ತಾರೆ ಕೊಹ್ಲಿಯಿಂದ ಅದು ಇದನ್ನ, ಬಟ್ ಅದಲ್ಲ ರೀಸನ್ನು, ಅದು ನಮ್ಮ
ರಕ್ತದಿಂದ.
ಹೌದು, ನಮ್ಮ ಜಾಗ ನಮ್ಮ ರಕ್ತದಿಂದ ಇರೋದೇನೆ ಅಭಿಮಾನ ಬಂದಿದೆ ಅಂತ ನಾನು ಬಯಸ್ತೀನಿ. ಅದು ನಿಜಾನ ಸುಳ್ಳ ಅಂತ ನನಗೆ ಗೊತ್ತಾಗ್ಬೇಕು.
ಅದು ಒಬ್ಬೊಬ್ಬರು ವೈಯಕ್ತಿಕ ಅಭಿಪ್ರಾಯ ಬಿಟ್ಟಿರುವಂತದ್ದು.
ನಿಮಗೆ ಡೌಟ್ ಯಾಕಾದ್ರೂ ಬಂತು?
ಯಾಕೆಂದ್ರೆ ನಾನು ತುಂಬಾ ಚಿಕ್ಕ ಚಿಕ್ಕ ವಿಚಾರಕ್ಕೂ ನಾನು ಅದಕ್ಕೆ ಓಕೆ ಇದನ್ನ ಬಿಟ್ಕೊಡಬಾರ್ದು, ಇದನ್ನ ಬೇರೆ
ಬಿಟ್ಕೊಡಬಾರ್ದು.
ಇವಾಗ ನೀವೊಂದು RCB ಅನ್ನುವಂತ ಒಂದು ಟೀಮ್ ಅಲ್ಲಿ ತೋರಿಸ್ತಾ ಇದ್ದೀರಾ, ಆ RCB ಟೀಮ್ನು ಕೂಡ ಕನ್ನಡ ಮಯವಾಗಿ ಮಾಡಿ ನೀವು. ಅದಾದ್ಮೇಲೆ ಕನ್ನಡ ಕೂಡ ಇಷ್ಟೇ ಇಷ್ಟವಾಗಿರಿ. ನಮ್ಮಲ್ಲಿ ಗೋಕಾಕ್ ಚಳುವಳಿ ಆಯ್ತು 1973 ಈ ಚಳುವಳಿ ಬಗ್ಗೆ ನಾವು ಇವತ್ತೆಲ್ಲ ಕನ್ನಡಿಗರು ತಿಳಿಸ್ಕೊಂಡ್ಬಿಡ್ಬೇಕು. ಯಾಕೆಂತಂದ್ರೆ ಕನ್ನಡದ ಅಸ್ಮಿತೆಯನ್ನು ಉಳಿಸೋದಕ್ಕೆ ನಾವು ಮಾಡಿದಂತ ಒಂದು ದೊಡ್ಡ ಚಳುವಳಿ ಅದು. ಕನ್ನಡಕ್ಕೆ ಶಕ್ತಿಯಾಗಿದ್ದಂತ ಡಾಕ್ಟರ್ ರಾಜ್ಕುಮಾರ್ ನೆಲಕ್ಕಿಳಿದ್ರು.
ಆಯ್ತಾ,
ಸೊ ಇಂಥ ಒಂದು ಅಂದ್ರೆ ನಮ್ಮಲ್ಲಿ ಆ ಕಾಲದಲ್ಲೇನೆ ಕನ್ನಡನ ನಾವು ಸ್ವಲ್ಪ ಮೂಲ ಗುಂಪು ಮಾಡಕ್ ನೋಡ್ತಾ ಇದ್ದಂಥವ್ರು. ಅದನ್ನೆಲ್ಲ ನಾವು ದಾಟಿ ಕನ್ನಡನ ಅಸ್ಮಿತೆಯನ್ನು ಉಳಿಸ್ಕೊಬೇಕು, ಕನ್ನಡ ಮೈವಾಗಬೇಕು ಅಂತ ನಾವು ದುಡಿದ್ರು. ನಾವು ಬೇರೆ ಭಾಷೆಗಳಿಗೆ ವಿರೋಧ ಯಾವತ್ತೂ ಆಗಿಲ್ಲ. ನಮ್ಮಲ್ಲಿ ತೆಲುಗು ಕವಿಗಳಿದ್ರು, ನಮ್ಮಲ್ಲಿ ಸಂಸ್ಕೃತ ಕವಿಗಳಿದ್ರು, ದ್ವಿಭಾಷಾ ಪಂಡಿತರುಗಳಿದ್ರು, ತ್ರಿಭಾಷಾ ಪಂಡಿತರಿದ್ರು. ಪಂಪ ಆಗಿರ್ಬೋದು, ಆತ ಸಂಸ್ಕೃತ ಜ್ಞಾನ ಚೆನ್ನಾಗಿತ್ತು ಅವನಿಗೆ. ಆಯ್ತಾ, ಆತನಿಗೆ ಪ್ರಾಕೃತ ಭಾಷೆ ಬರುವಂಥದ್ದು ಚೆನ್ನಾಗಿ. ಹಾಗಂತ ನಾವು ಬೇರೆ ಭಾಷೆನ ಯಾವತ್ತೂ ಕೂಡ ವಿರೋಧಿಸ್ಲಿಲ್ಲ. ನಾವು ಮೂಲವಾಗಿ ನಮ್ಮ ಭಾಷೆನ ನಾವು ಇಟ್ಕೊಂಡು ಅದು ಸುತ್ತಮುತ್ತ ಬೇರೆ ಭಾಷೆಗಳಿಗೆ ನಾವು ಅಭಿಮಾನ ಪಡೋಣ. ಬೇಕಾದ್ರೆ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಅಂದಂಗೆ ನಮ್ಮ ಭಾಷೆ ಕನ್ನಡ ನಾವು ಯಾವತ್ತೂ ಮುಂದಿಟ್ಕೊಬೇಕು. ನಮ್ಮ ತಾಯಿ ಮೊದಲು, ಅದಾದ್ಮೇಲೆ ಬೇರೆಯವರು.
ಓ, ಹಾಗಾಗಿ ನಾವು ಈ ಒಂದು ಎಪಿಸೋಡ್ನ ಮುಗಿಸೋ ಟೈಮ್ ಬಂದಿದೆ. ತುಂಬಾ ತುಂಬಾ ಧನ್ಯವಾದಗಳು ಬಂದಿದ್ದಕ್ಕೆ. ತುಂಬಾ ನಾಲೆಡ್ಜ್, ತುಂಬಾ ವಿಜ್ಞಾನ ನಾನು ಪಡ್ಕೊಂಡಿದ್ದೀನಿ ಈ ಒಂದು ಎಪಿಸೋಡ್ ಇಂದ.
ಇದು ಈಶ್ವರ್ ಮತ್ತೆ ಹರ್ಷ, ನಿಮ್ಮೊಂದಿಗೆ ಮತ್ತೆ ಸಿಗೋಣ.